श्रीगुरुभ्यो नमः हरि ओम् हयग्रीवम् चिदानन्दविग्रहम् सदनुग्रहम् दशग्रीवच्छदम् शापान्मणिग्रीवविमोचनम् स्वनामग्रहणादेवानिरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसाग्नसे उत्तुङ्गवाक्तरङ्गाय नभदुग्धाब्धये नमः। गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलगुणशिष्टम् नित्यनिर्धूतकष्टम् भयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे नीलाकराक्षितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्य हरिप्रीति सुविद्यावादशालिनः इष्टदाम् कष्टहर्त्रोन्नः विद्यामान्यान्मुनीन् नमः। वादिराजपदद्वन्द्वारिजासक्तमानसान् विश्वप्रियगुरून् वन्दे मन्दोऽहम् धीविशुद्धये। सत्यम् सत्यम् पुनः सत्यम् विष्णुतीर्थप्रसादकः। सर्वे कामा भवन्त्येव शबतो बिम्बसन्निधौ चिन्तामणिम् च भक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देत्यभीष्टदम्। अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्यगुरुम् भजे। गोप्रकरसङ्काशम् गोपालक्षणतत्परम् गोदेव वन्द्यपादाब्जम् गोपालक्षगुरुम् भजे। जगदेष्टनिभाकारम् जगदीशपदाश्रयम् जगतीतलविख्यातम् जगन्नाथगुरुम् भजे। श्रीगुरुभ्यो नमः। हरिः ओम्। हरिकथामृतसार गुरुगड करुणबिन्दागणित केळुवे ಪರಮ ಭಗವದ್ಭಕ್ತರಿದನ ಆದರವೆ ಕೇಳುವುದು. ಪಿತೃಗಳ ಚರಿತ್ರೆ. ಏಳು ಜನ ಜಿಂಕೆಗಳಾಗಿ ಹುಟ್ಟಿ ವಿಶೇಷ ಮರುವ್ರತ ಪ್ರಾಣತ್ಯಾಗ ಮಾಡ್ತಾ ಇದ್ದಾರೆ. ಅನ್ನ ಅಂದರೆ ಏನು ತಿನ್ನೋದು ಕುಡಿಯೋದು ಇಲ್ಲದೆ ನೀರು ಹುಲ್ಲು ಮುಟ್ಟದೆ ಪ್ರಾಣತ್ಯಾಗ ಪರ್ಯಂತ ಭಗವಂತನ ಚಿಂತನೆ ಮಾಡುವುದನ್ನ ಮರುವ್ರತ ಅಂತಾರೆ. ಅಂತಹ ವ್ರತವನ್ನ ಸ್ವೀಕಾರ ಮಾಡಿದ್ದಾರೆ ಜಿಂಕೆಗಳಾಗಿದ್ದವರು. ಆ ರೀತಿಯಾಗಿ ಶರೀರ ತ್ಯಾಗ ಮಾಡಿದ್ದಕ್ಕೆ ಅವರಿಗೆ ಚಕ್ರವಾಕಾ ಶರದ್ವೀಪೇ, ಶರದ್ವೀಪದಲ್ಲಿ ಚಕ್ರವಾಕ ಪಕ್ಷಿಗಳಾಗಿ ಬರ್ತಾ ಇದ್ದಾರೆ. ಅಲ್ಲೂ ಕೂಡ ವಿಶೇಷವಾಗಿರತಕ್ಕಂಥ ಹಿಂದಿನ ನೆನಪನ್ನ ಸ್ವಾಮಿ ಕೊಟ್ಟ, ಪಿತೃಗಳ ಅರ್ಚನೆ ಮಾಡಿದ್ದರಿಂದ ಯದ್ಯಪಿ ಅವರು ಯೋಗಭ್ರಷ್ಟರಾಗಿ ಗೋವನ್ನ ಕೊಂದು ಗೋಮಾಂಸವನ್ನ ತಿಂದದ್ದಕ್ಕೆ ಅವರಿಗೆ ನೀಚ ಜನ್ಮಗಳು ಬರೋದೇನೂ ತಪ್ಪಿಸಿಲ್ಲ ಭಗವಂತ ಕೊಟ್ಟ. ಆದರೆ ಅವನನ್ನು ಪಿತೃದೇವತೆಗಳ ಮೂಲಕ ಭಗವಂತನ ಅರ್ಚನೆ ಮಾಡಿದ್ದಕ್ಕೆ ಅವನ ನೆನಪನ್ನು ಕೊಡತಾ ಬಂದ. ಇದನ್ನೇ ದಾಸರಾಯರು ಹೇಳುತ್ತಾರೆ. ಏನದು ಅಂದರೆ ಪುಣ್ಯ ಪಾಪಗಳ ಅರ್ಪಿಸವನಡಿಗೆ ಅಂತ. ಪುಣ್ಯ ಪಾಪಗಳ ಅರ್ಪಿಸವನಡಿಗೆ ಅಂದಾಗ ಪುಣ್ಯ ಪಾಪಗಳೆರಡೂ ಶ್ರೀಹರೇ ನಿನ್ನ ಅಧೀನವಯ್ಯ ಅಂತ ಎರಡೂ ಫಲಗಳನ್ನ ದೇವರ ಅಧೀನ ಚಿಂತನೆ ಮಾಡಿದಾಗ ಅವಾಗ ಅಲ್ಲಿ ನಮ್ಮ ಪ್ರಶ್ನೆ ಬರುತ್ತೆ. ಪುಣ್ಯವನೆ ಕೊಂಡು ಪಾಪವ ಭಸ್ಮವನೆ ಮಾಡಪ್ಪ ಅಂತ ಬರುತ್ತೆ. ಹಾಗಾದ್ರೆ ಪಾಪ ಮಾಡಿದೆ ಕೃಷ್ಣ, ನೀನು ಮಾಡಿಸಿದ್ದು ಅಂತ ಕೃಷ್ಣಾರ್ಪಣೆ, ನಿನ್ಗೆ ನಿನ್ನ ಅಧೀನವಯ್ಯ ಅಂತ ಚಿಂತನೆ ಮಾಡಿದೆ, ಪಾಪವನ್ನ ಸುಟ್ಟು ಬಿಡ್ತಾನೆ ಅಂತ ಹೋಗಬೇಡಿ. ಅದು ಹೇಗೆ ಸುಡ್ತಾನ ಇಲ್ವ? ಸುಟ್ಟೇ ಸುಡುತ್ತಾನೆ. ಯಾವ ಭಾಗ ಸುಡುತ್ತಾನೆ, ಯಾವ ಭಾಗ ಸುಡಲ್ಲ, ಏನಿದೆ ರಹಸ್ಯ ನೋಡಿ ಅಂತ ಹೇಳ್ತಾರೆ. ಅದಕ್ಕೆ ವಿಜಯದಾಸರು ಒಂದು ಮಾತು ಹೇಳುತ್ತಾರೆ, ದಾಸನಾದರೆ ಏನು, ಉಣಲ್ಲಿ ಬೇಕು ಕರ್ಮ. ಅವಶ್ಯವಾಗಿ ನಾವು ಕರ್ಮವನ್ನು ಉಣ್ಲೇಬೇಕಾಗುತ್ತೆ, ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಏನದು? ನಾವು ಏನಾ ಪಾಪ ಕರ್ಮ ನಮ್ಮಿಂದ ನಡೆದಿರುತ್ತೆ, ಭಗವಂತ ಮಾಡಿಸುತ್ತಾ ನಮ್ಮ ಕರ್ಮಾನುಸಾರ, ಅದನ್ನ ದೇವರ ಅಧೀನ ಅಂತ ಚಿಂತನೆ ಮಾಡಿದಾಗ ಏನಾಗುತ್ತೆ? ಆ ಪಾಪ ಕರ್ಮದ ಫಲ ಸಾಮಾನ್ಯವಾಗಿ ಏನಿರುತ್ತೆ? ನೀಚ ಜನ್ಮಗಳನ್ನ ಕಷ್ಟಗಳನ್ನ ಕೊಡುವುದೇ ಪಾಪ ಕರ್ಮದ ಫಲ. ಅಷ್ಟು ಮಾತ್ರ ಅಲ್ಲ, ಅದು ಒಂದು ಭಾಗ. ಎರಡನೇ ಭಾಗ ಏನು ಪಾಪಕರ್ಮದ ಫಲ ಅಂದ್ರೆ, ದೇವರ ಮರವು, ದೇವರಿಗೆ ದೂರ ಆಗುವ ಮರವು ಸದಾ ಬರ್ತಾ ಇರುತ್ತೆ. ದೇವರ ಮರವಿರುವ ಜನ್ಮ ಬರುತ್ತೆ, ಕಷ್ಟಗಳು ಬರುತ್ತೆ, ಮತ್ತೂ ಪಾಪ, ಮತ್ತೂ ಹಾಗೆ ಹಾಗೆ ದೇವರಿಗೆ ದೂರ ಆಗಿ ಬಿಡ್ತಾ ಇರುವಂತಹದ್ದು ಈ ಪಾಪದ ಕರ್ಮದ ಫಲದ ಸ್ಥಿತಿ. ಅದು ದೇವರಿಗೆ ನಾವು ವಿಶೇಷವಾಗಿ ಅರ್ಪಣೆ ಅಂದ್ರೆ ಅಧೀನ ಚಿಂತನೆ ಮಾಡಿದಾಗ, ಪಾಪಕರ್ಮವನ್ನ ದೇವರ ಅಧೀನ ಚಿಂತನೆ ಮಾಡಿದಾಗ ದೇವ ಏನು ಮಾಡುತ್ತಾನೆ ಅಂದರೆ ಆ ಪಾಪಕರ್ಮದಲ್ಲಿ ನಾನಾ ನೀಚ ಜನ್ಮಗಳು ಏನು ಬರಬೇಕು ಅಂತಿರುತ್ತೋ ಅದನ್ನ ತಪ್ಪಿಸಲ್ಲ, ಮ್ಯಾಕ್ಸಿಮಮ್ ತಪ್ಪಿಸ್ತಾನೆ. ಎಷ್ಟು ಉಣಬೇಕು ಅಂತಿರುತ್ತೋ ಉಣಸಿಯೇ ಉಣಿಸ್ತಾನಂತೆ. ಮತ್ತೆ ಪಾಪವು ಭಸ್ಮವನ್ನೇ ಮಾಡ್ತಾ ಅಂತಾರಲ್ಲ, ಮತ್ತೆ ಹೇಗೆ ಅಂದರೆ ಯಾವ ಪಾಪಕರ್ಮದ ಭಾಗದಿಂದ ದೇವರನ್ನ ಮರೆಯುವಂತಹ ಸ್ಥಿತಿ ಬರುತ್ತೋ ಆ ಪಾಪಕರ್ಮವನ್ನ ಸುಡತಾನಂತೆ. ಏನು ಮಾಡುತ್ತಾನೆ, ನಮಗೇನೋ ಬೇರೆ ಜನ್ಮಗಳು ನಾನಾ ಕಷ್ಟಗಳು ಕೊಟ್ಟಾಗ ದೇವರ ಮರವೂ ಬರಬೇಕಾಗಿತ್ತು, ಆ ಮರವು ಬರಬೇಕಾದ ಪಾಪ ಭಾಗವನ್ನ ಸುಡೋದು ಅಂದರೆ ದೈತ್ಯರಿಗೆ ಕೊಟ್ಟು ಆ ಕಷ್ಟಗಳು ಕೊಟ್ಟಾಗ ಇನ್ನಷ್ಟು ತನ್ನ ನೆನಪು ಬರುವಂತೆ ಮಾಡುತ್ತಾನಂತೆ. ಆ ಕಷ್ಟಗಳಾಗಲಿ ಬೇರೆ ಜನ್ಮಗಳಾಗಲಿ ಬಂದಾಗ ಬರಲಿಕ್ಕೆ ನಡ್ಡಿ ಇಲ್ಲ, ದೇವರ ನೆನಪು ಬಂದರೆ ಸಾಕು, ಗೆದ್ದುಕೊಂಡು ಹೋಗ್ತೇವೆ. ಆ ವ್ಯವಸ್ಥೆ ಆಗುತ್ತೆ ಯಾವಾಗ ಪುಣ್ಯ ಪಾಪಗಳೆರಡೂ ಕೂಡ ದೇವರ ಪಾದಕ್ಕೆ ನಾವು ಅಧೀನ ಚಿಂತನ ಅಂತ ಅರ್ಪಣೆ ಮಾಡಿದಾಗ. ಇಲ್ಲದಿದ್ದರೆ ಪುಣ್ಯ ಮಾತ್ರ ಅರ್ಪಣೆ ಮಾಡಿ ಪಾಪ ಅರ್ಪಣೆ ಮಾಡದೇ ಹೋದರೆ ಆ ಪಾಪ ಏನಾಗುತ್ತೆ ಅಂದರೆ ಆ ಪಾಪದಲ್ಲಿ ದೇವರಿಗೆ ದೂರ ಮಾಡುವಂತ ಪಾಪದ ಭಾಗ ಹಾಗೆ ಉಳ್ಕೊಳ್ಳುತ್ತೆ. ನಮಗೆ ಬೇರೆ ಜನ್ಮಗಳು ಕಷ್ಟಗಳು ಬರುವುದಲ್ಲದೆ ದೇವರ ಮರವು ಬಂದು ಹಾಗೆ ಹಾಗೆ ದೇವರ ಮರವು ಬರುವಂತಹ ಜನ್ಮಗಳ ಸರಪಳಿಯೇ ಬೆಳೆದು ಹೋಗುತ್ತೆ. ಅದಕ್ಕೆ ದಾಸರಾಗಿ ಹೆಚ್ಚರ ಕೊಡ್ತಾರೆ, ಪುಣ್ಯ ಪಾಪಗಳು ಅರ್ಪಿಸು ಅವನ ಅಡಿಗೆ ಅಂತ. ಅಡಿಗೆ ಅರ್ಪಿಸು ಅಂದ್ರೆ ಅವನು ತಿಂಬಲ್ಲ, ದೇವ ನಮ್ಮ ಪುಣ್ಯ ಪಾಪದ ಕರ್ಮದ ಫಲಗಳನ್ನು ತಿಂಬಲ್ಲ, ಅವನ ಅಧೀನ, ನಮಗೆ ಉಣಿಸ್ತಾನೆ, ಏನು ಉಣಿಸಬೇಕೋ ಉಣಿಸ್ತಾನೆ. ಅದಕ್ಕಾಗಿ ದೇವರ ಅಧೀನ ಚಿಂತನ, ಪುಣ್ಯ ಆದರೂ ಪಾಪ ಆಗುತ್ತೆ. ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿಪಿಬೇಕಂತ ಹೇಳಿದರೆ ಶುಭವನ್ನ ಕುಡಿಯುತ್ತಾನೆ ಅಶುಭವನ್ನ ಕುಡಿಯಲ್ಲ ಅಂದ್ರೆ ಪುಣ್ಯಕರ್ಮವನ್ನ ಸ್ವೀಕಾರ ಮಾಡುತ್ತಾನೆ ಪಾಪಕರ್ಮ ಸ್ವೀಕಾರ ಮಾಡಲ್ಲ ಅಂತ ಅರ್ಥ ಅಲ್ಲ. ಅದು ಶುಭವನ್ನೇ ಸ್ವೀಕಾರ ಮಾಡುತ್ತಾನೆ ಅಂದರೆ ಆ ಪುಣ್ಯ ಪಾಪಗಳ ಎರಡನ್ನು ಕೂಡ ನಮಗೆ ಉಣಿಸೋ ಕಾಲಕ್ಕೆ ಅದರೊಳಗಿರುವ ತನ್ನ ರೂಪವನ್ನು ತಾನು ತಗೊಳ್ಳುತ್ತಾನೆ. ಪಾಪಕರ್ಮದ ಅನುಭವ ನಮಗೆ ಬರಬೇಕಾದರೆ ಅದರೊಳಗಿರುವ ತನ್ನ ರೂಪವನ್ನು ತಾನು ಸ್ವೀಕಾರ ಮಾಡಿದ ಹೊರತು ಅದರ ಅನುಭವ ನಮಗೆ ಬರಲ್ಲ. ಪುಣ್ಯಕರ್ಮ ಪಾಪಕರ್ಮ ಎರಡೂ ಬೇರೆ ಬೇರೆ ಇದ್ದು ಪಾಪಕರ್ಮ ಅಶುಭ ಆಗಿದ್ರೂ ಪಾಪಕರ್ಮದ ಫಲದೊಳಗಿರತಕ್ಕಂತಹ ಭಗವದ್ ರೂಪ ಶುಭವೇ, ಪುಣ್ಯಕರ್ಮದಲ್ಲಿರುವ ಭಗವದ್ ರೂಪ ಶುಭವೇ. ಪುಣ್ಯಕರ್ಮದ ಫಲವು ಪಾಪಕರ್ಮದ ಫಲವು ಎರಡೂ ದೇವರಿಗೆ ಅಶುಭವೇ. ದೇವರಿಗೆ ನಮ್ಮ ಪುಣ್ಯಕರ್ಮದ ಫಲ ಶುಭ, ತಿಂದು ಬಿಡುತ್ತಾನೆ ಅಂತ ತೆಗೆದುಕೊಂಡ್ರೆ ದೇವರಲ್ಲಿ ದೋಷಾರೋಪಣೆ ಮಾಡಿದಂತಾಗುತ್ತೆ. ನಮ್ಮ ಕರ್ಮದ ಫಲವನ್ನು ತಿನ್ನುವ ಕರ್ಮವನಿಗಿಲ್ಲ. ಆದ ಕಾರಣ ನಾವು ಈ ದೃಷ್ಟಾಂತ ಎಲ್ಲಿಗೆ ಬಂತು, ದೇವರ ಚಿಂತನೆ ಮಾಡಿದಾಗ ಒಂದು ವೇಳೆ ಪ್ರಾರಬ್ಧ ಕರ್ಮಾನುಸಾರ ಈ ಘಟನೆ ನಡೆದರೂ ಕೂಡ ನೋಡಿ, ಗೋ ಹತ್ಯೆ ಮಾಡಿದರು, ಗೋಮಾಂಸ ಭೋಜನ ಮಾಡಿದರು, ಪಿತೃಗಳ ಮೂಲಕ ದೇವರ ಸ್ಮರಣೆ ಮಾಡಿ ತಿಂದ್ರು ಆ ಭಾಗ ಭಗವಂತ ಮೆಚ್ಚಿದ. ಅದಕ್ಕೇನು ಮಾಡಿದ, ಗೋಹತ್ಯ ಮಾಡಿದ್ದಕ್ಕೆ, ಮಾಂಸವನ್ನು ತಿಂದದ್ದಕ್ಕೆ, ಹಾಗೆ ಗುರುಗಳಿಗೆ ಸುಳ್ಳು ಹೇಳಿದ್ದಕ್ಕೆ ನಾನಾ ನೀಚ ಜನ್ಮಗಳು ಸರಪಳಿ ಕೊಟ್ಟ. ಬ್ರಾಹ್ಮಣರಾಗಿದ್ದವರನ್ನ ಬೇಡರಾಗಿ ಜಿಂಕೆಗಳಾಗಿ ಪಕ್ಷಿಗಳಾಗಿ ಹುಟ್ಟಿಸಿ 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 ಕರ್ಕೊಂಡು ಬಂದ. ಆದರೆ ತನ್ನ ನೆನೆದದ್ದಕ್ಕೆ ಅವರಿಗೆ ತನ್ನ ನೆನಪನ್ನು ಆ ಜನ್ಮದಲ್ಲಿ ಕೊಟ್ಟ. ಇಷ್ಟು ಭಗವಂತ ಮಾಡಿದ್ದು ಸರಿ. ಚಕ್ರವಾತ ಪಕ್ಷಿಗಳಾಗಿರತಕ್ಕಂಥವರು ಭಗವಂತನ ಚಿಂತನೆ ಸದಾ ಮಾಡುತ್ತಾ ಬಂದರು, ಪ್ರಾಣತ್ಯಾಗ ಮಾಡಿದರು. ಹಂಸಾಹ ಸರಸಿ ಮಾನಸೆ, ಮಾನಸ್ ಸರೋವರದಲ್ಲಿ ಹಂಸ ಪಕ್ಷಿಗಳಾಗಿ ಬರ್ತಾ ಇದ್ದಾರೆ. ಅದು ನೋಡಿ ಭಗವಂತನ ವಿಚಿತ್ರವಾದ ವ್ಯಾಪಾರ. ಏಳು ಜನ ಒಟ್ಟೊಟ್ಟಿಗೆ ಜನ್ಮ ಪಡೀತಾ ಬಂದರು. ಹಾಗೆ ಯಾರ್ಯಾರು ಒಂದೇ ರೀತಿ ಸಾಧನೆ ಮಾಡತಕ್ಕಂಥ ಗುಂಪಿನವರಿರ್ತಾರೆ, ಸಾಮಾನ್ಯವಾಗಿ ಒಬ್ಬರು ಹುಟ್ಟಿದ್ರೆ ಅವರು ತಕ್ಕಂಥವರನ್ನ ಭಗವಂತ ಅಲ್ಲಿ ಕರ್ಕೊಂಡು ಬರ್ತಾ ಇರ್ತಾನಂತೆ. ಅವರವರ ಗುಂಪನ್ನು ಅವರವರಿಗೆ ಸೇರಿಸಿ ಸಾಧನೆ ಮಾಡಿಸ್ತಾ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆ ರೀತಿಯಲ್ಲಿ ಏಳು ಜನ ಹಂಸ ಪಕ್ಷಿಗಳಾಗಿ ಬಂದಿದ್ದಾರೆ. ಮಾನಸರೋವರದಲ್ಲಿ ನೆನಪಿದೆ, ಹಿಂದಿನದ್ದೆಲ್ಲ ನೆನಪಿದೆ. ಎಲ್ಲರಿಗೂ ಕೂಡ ತಪಸ್ಸಿಗೆ ಕೂತಿದ್ದಾರೆ. ವರೋಸೆಯಾಗಿ ಹೇಗೆ ಋಷಿಗಳು ತಪಸ್ಸಿ ಕೂತಂತೆ ಪಕ್ಷಿಗಳು ಕೂತಿದ್ದರೆ ನೋಡೋರಿಗೆಲ್ಲ ಆಶ್ಚರ್ಯ ಆಗಿತ್ತಂದ್ರೆ, ಇದು ಪಕ್ಷಿಗಳೇನಾ, ಮನುಷ್ಯರಂತೆ ತಪಸ್ಸಿ ಕೂತಿದೆ ಅಲ್ವಾ. ಅವಾಗ ಅಲ್ಲಿಗೆ ಆ ಮಾನಸ ಸರೋವರ ಗೌರವರಕ್ಕೆ ಒಬ್ಬ ರಾಜ ವೈಭ್ರಾಜ ಅಂತ ರಾಜ ಬರ್ತಾನೆ. ತನ್ನ ಸಖಿಯರು ಆದ ಮೇಲೆ ರಾಣಿಯರಿಂದ ಕೂಡಿಕೊಂಡು ಬರ್ತಾನೆ. ಆ ಸರೋವರದಲ್ಲಿ ಜಲಕ್ರೀಡೆ ಆಡತಾ ಇರ್ತಾನೆ. ಅವಾಗ ಆ ಪಕ್ಷಿಗಳಲ್ಲಿ ಒಂದು ಪಕ್ಷಿಯ ನೋಟ ಇವನ ಮೇಲೆ ಬಿತ್ತು. ಆ ಪಕ್ಷಿ ಅಂದುಕೊಳ್ತು, ಸಾಕಾಗಿದೆ, ಉಪವಾಸ ಮಾಡಿ ಮಾಡಿ ತಪಸ್ಸು, ತಪಸ್ಸಿನಿಂದ ಕೃಶರಾಗಿ ಸುಸ್ತಾಗಿದ್ದೇನೆ, ನಾನು ಈ ತರ ಸುಖಪಟ್ಟರೆ ಚೆನ್ನಾಗಿರುತ್ತೆ ಎಂಬ ಆಲೋಚನೆ ಬಂತು. ನೋಡಿ, ಪ್ರಾರಬ್ಧ ಕರ್ಮ ಎಲ್ಲಿಗೆ ಹೋದರೂ ಬಿಡಲ್ಲ. ಆ ಆಲೋಚನೆ ಬಂತಲ್ಲ, ಕೊಟ್ಟವನು ಸ್ವಾಮಿಯ ನಮ್ಮ ಕರ್ಮಾನುಸಾರ. ಆಲೋಚನೆ ಬಂದ ಕೂಡಲೇ ಈ ಏಳು ಪಕ್ಷಿಗಳಲ್ಲಿ ನಾಲ್ಕು ಒಂದು ಗುಂಪು, ಮೂರೊಂದು ಗುಂಪು, ಈ ಮೂರರಲ್ಲಿ ಒಬ್ಬ ಈಗ ಅಂದುಕೊಂಡ ಕೂಡಲೇ ಇದರ ಜೊತೆಯಾದ ಎರಡು ಪಕ್ಷಿಗಳು ಹೇಳು ಅಂದುಕೊಂಡು ಬಂತೆ. ನೀನ್ ನೋಡಿ, ಆ ಪಕ್ಷಿ ಮನಸ್ಸಲ್ಲಿ ಅಂದುಕೊಂಡದ್ದು ಈ ಎರಡು ಪಕ್ಷಿಗಳಿಗೆ ಗೊತ್ತಾಯ್ತು, ಯಾಕೆ ತಪಸ್ಸು ಮಾಡ್ತಾ ಇದ್ದಾರಲ್ಲ. ಓಹ್, ನೀನು ರಾಜನಾಗಿ ರಾಜನ ಮಗನಾಗಿ ಬಂದ್ರೆ ನಾವಿಬ್ಬರು ಮಂತ್ರಿಗಳ ಮಕ್ಕಳಾಗಿ ಬಂದು ನಿನ್ನ ಜೊತೆಗೆ ಇರ್ತೇವೆ, ನಾವು ಭೋಗ ಪಡುತ್ತೇವೆ. ಈ ಮೂವರು ಈ ತರ ಆಲೋಚನೆ ಮಾಡುವುದು ಆ ನಾಲ್ಕು ಹಂಸ ಪಕ್ಷಿಗಳಿಗೆ ಗೊತ್ತಾಯ್ತು. ಶಾಪ ಕೊಡ್ತಾ ಇದ್ದಾರೆ. ಏನಂತ, ನೀವು ಆ ರಾಜನ ಮಕ್ಕಳಾಗಿ ಮಂತ್ರಿಗಳ ಮಕ್ಕಳಾಗಿ ಹುಟ್ಟ್ರಿ. ಅಲ್ಲ, ಶಾಪ ಆಗುತ್ತಾ, ಬೇಡಿದ್ದೇ ಹಾಗಂದ್ರು, ಬೇಡಿದ್ದು ತಪ್ಪು, ಬೇಡಿದ್ದು ಬೇಡ ಅಂತ ಹೇಳಬೇಕಾಗಿತ್ತು. ಸಿಟ್ಟು ಬಂದು ಶಾಪ ಕೊಟ್ಟರು, ಹೋಗ್ರಿ ಅಂತ. ಅವಾಗ ಇವರು ಬುದ್ಧಿ ಬಂತು, ಅಯ್ಯೋ ಇಂಥ ಇದು ಮಾಡಿದ್ವಲ್ಲ. ಅವಾಗ ಹೇಳ್ತಾರ, ನಾಲ್ಕು ಜನ ಹೇಳ್ತಾರೆ, ನೀವು ಯದ್ಯಪಿ ಯೋಗ ಧರ್ಮವನ್ನ ಬಿಟ್ಟು ಭ್ರಷ್ಟರಾಗಿ ಬಂದಿದ್ದೇವೆ ನಾವೆಲ್ಲ, ಪುನಃ ಅದೇ ಪ್ರಯತ್ನ ಮಾಡ್ತಾ ಇದ್ದೀರಾ, ಅದಕ್ಕೆ ಸಿಟ್ಟು ಬಂದು ನಾವು ಶಾಪ ಕೊಟ್ಟದ್ದು, ಭಗವಂತ ಕೊಡಿಸಿದ್ದೆಲ್ಲ ಒಳ್ಳೇದಾಗುತ್ತೆ. ನೀವು ಮೂವರು, ಒಬ್ಬ ರಾಜನ ಮಗನಾಗಿ ಇನ್ನು ಇಬ್ಬರು ಮಂತ್ರಿಗಳ ಮಕ್ಕಳಾಗಿ ಹುಟ್ಟಿದಾಗ ಅದೇ ದೇಶದಲ್ಲೇ ಬಡ ಬ್ರಾಹ್ಮಣನ ಮಕ್ಕಳಾಗಿ ನಾವು ನಾಲ್ಕು ಜನ ಬರ್ತೇವೆ. ನಿಮ್ಮನ್ನ ನೀವು, ನಾವು ಸದಾ ಭಗವಂತನ ಚಿಂತನೆಯಲ್ಲೇ ಇರ್ತೇವೆ. ನಾವು ಬ್ರಾಹ್ಮಣನ ಮಕ್ಕಳಾಗಿ ಹುಟ್ಟಿದಾಗಲೂ ನಮಗೆ ಸದಾ ಭಗವಂತನ ಚಿಂತನೆ, ಹಿಂದಿನ ಜನ್ಮ ಸ್ಮೃತಿ ಇರುತ್ತೆ. ನಿಮಗೆ ಮಾತ್ರ ಈ ಬ್ರಾಹ್ಮಣ ಜನ, ಈ ರಾಜನಾಗಿ ಹುಟ್ಟಿದಾಗ, ಮಂತ್ರಿಗಳ ಮಕ್ಕಳಾಗಿ ಹುಟ್ಟಿದಾಗ ಹಿಂದಿನದ್ದು ನೆನಪಿರಲ್ಲ, ಭೋಗಗಳಲ್ಲೇ ಬಿದ್ದಿರ್ತೀರ. ನಿಮ್ಮನ್ನ ನಾವು ಕಾಯ್ತಾ ಇರ್ತೇವೆ ದೂರದಿಂದ, ನಾವು ಹೊರಡುವಾಗ ಎಚ್ಚರ ಕೊಟ್ಟು ನಾವು ಹೋಗ್ತೇವೆ ಅಂದ್ರು. ಸರಿ, ಇಷ್ಟು ವ್ಯವಸ್ಥೆ ಆಯಿತು. ಅದಕ್ಕೆ ಹೇಳ್ತಾರೆ, ಆ ಮೂರು ಪಕ್ಷಿಗಳಲ್ಲಿ ಒಂದು ಪಕ್ಷಿ ಹೆಸರು ಪಿತೃವತ್ತಿ. ಯಾಕೆ, ಆಕಳನ್ನ ಕೊಂದು ತಿನ್ನೋಣ ಅನ್ನುವಾಗ ಶ್ರಾದ್ದ ಮಾಡಿ ತಿನ್ನೋಣ ಅಂತ ಹೇಳಿದ್ದು. ಅದಕ್ಕೆ ಅವರು ಹೇಳ್ತಾರೆ, ನಾವೆಲ್ಲ ಬರೇ ಆಕಳನ್ನು ತಿನ್ನುವ ಅನ್ನೋ ಕಾಲಕ್ಕೆ ಶ್ರಾದ್ದ ಮಾಡೋಣ ಅಂತ ಆಲೋಚನೆ ಕೊಟ್ಟವ ನೀನು, ಅದಕ್ಕೆ ನಿಮ್ಮ ಮೂರು ಜನಕ್ಕೆ ನಾವು ವಿಶೇಷವಾಗಿ ರಕ್ಷಕರಾಗಿರ್ತೇವೆ. ಇದೆಲ್ಲ ಈ ಹಂಸ ಪಕ್ಷಿಗಳಲ್ಲೇ ನಡೀತಾ ಇದೆ, ಅದು ಯಾರಿಗೆ ಗೊತ್ತಾಗಬೇಕು. ಆದರೆ ಆ ಪಕ್ಷಿ ಯಾರನ್ನ ನೋಡಿ ಅಪ್ಪ ನಾನು ಸುಖ ಪಡಬೇಕು ಅಂದುಕೊಂಡಿದ್ದು, ಆ ರಾಜ ರಾಣಿಯರೆಲ್ಲ ಆಡುವಾಗ ರಾಜನ ದೃಷ್ಟಿ ಹಂಸ ಪಕ್ಷಿಗಳ ಮೇಲೆ ಬಿತ್ತು. ಅವು ನೋಡಿದರೆ ಋಷಿಗಳಂತೆ ಕೂತು ತಪಸ್ಸ ಮಾಡ್ತಾ ಇದ್ರೆ, ಛೇ, ನಾನು ಮನುಷ್ಯನಾಗಿ ತಪಸ್ಸು ಮಾಡಬೇಕಾಗಿತ್ತು, ಪಕ್ಷಿಗಳಾಗಿ ತಪಸ್ಸು ಮಾಡುತ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ ಅಂದುಕೊಂಡು ನಾನು ಈ ಪಕ್ಷಿಗಳಲ್ಲಿ ಒಂದು ಪಕ್ಷಿಯ ಮಗನಾಗಿ ಹುಟ್ಟಿದರೆ ಚೆನ್ನಾಗಿರುತ್ತೆ ಅಂತ ರಾಜ ಅಂದುಕೊಂಡ. ರಾಜ ಅಂದುಕೊಂಡ ಮಾರನೇ ಜನ್ಮದಲ್ಲಿ ಈ ಪಕ್ಷಿ ರಾಜನ ಮಗನಾಗಿ ಬರ್ತಾ ಇದ್ದಾನೆ. ರಾಜನ ಮಗನಾಗಿ ಬಂದ, ಅವನ ಜೊತೆಯಾಗಿರತಕ್ಕಂಥ ಇಬ್ಬರು ಮಂತ್ರಿಗಳ ಮಕ್ಕಳಾಗಿ ಬರ್ತಾ ಇದ್ದಾರೆ. ಮಣಿದತ್ತ ಅಂತ ಈತನ ಹೆಸರು, ಕಂಡರೀಕ ಪಾಂಚಾಲ ಅಂತ ಇಬ್ಬರು ಮಂತ್ರಿಗಳ ಮಕ್ಕಳ ಹೆಸರು. ಅದು ನೋಡಿ, ಆ ಮಂತ್ರಿಗಳ ಮಕ್ಕಳಾಗಿ ರಾಜನ ಮಕ್ಕಳಾಗಿ ಹುಟ್ಟಿದಾಗ, ಮಗನಾಗಿ ಹುಟ್ಟಿದಾಗ ಅವರಿಗೆ ಸ್ನೇಹ ಬೆಳೀಬೇಕಲ್ಲ. ದೇವ ಹುಟ್ಟಿಸಿದ, ಅವರ ಮೂವರಿಗೂ ಅದೇ ಹಿಂದಿನ ಸ್ನೇಹ ಇದೆ, ಹಿಂದಿನ ಜನ್ಮದ ನೆನಪಿಲ್ಲ, ಹಿಂದಿನ ಜ್ಞಾನದ ನೆನಪಿಲ್ಲ, ಎಚ್ಚರ ಇಲ್ಲ, ಭೋಗಗಳಲ್ಲೇ ಬಿದ್ದಿದ್ದಾರೆ. ಇತ್ತ ಈ ನಾಲ್ಕು ಜನ ಅಪರೂಪದ ಚಿಂತನೆ ಮಾಡುತ್ತಾ ಬ್ರಹ್ಮಜ್ಞಾನಿಗಳಾಗಿ ಈ ಮೂವರನ್ನ ನೋಡ್ತಾನೇ ಇದ್ದಾರೆ. ಭೋಗದಲ್ಲಿ ಬಿದ್ದು ಉರುಳಾಡೋದನ್ನ ನೋಡ್ತಾನೇ ಇದ್ದಾರೆ. ಸಮಯಕ್ಕಾಗಿ ಕಾದಿದ್ದಾರೆ. ಇಷ್ಟ ಆಗುವಾಗ ಏನಾಗಿತ್ತು ಅಂದ್ರೆ, ಈ ನಾಲ್ಕು ಜನ ಮಕ್ಕಳಿದ್ದಾರಲ್ಲ, ಅವರಿಗೆ ಅಪ್ಪ ಅಮ್ಮ, ಅವರು ನಾವು ಕಾಡಿಗೆ ಹೋಗ್ತೇವೆ ಅಂತ ತಂದೆಗೆ ಹೇಳಿದ್ರು. ತಂದೆ ಹೇಳುತ್ತಾನೆ, ನಮಗೆ ಜೀವನಕ್ಕೆ ಏನು ಆಧಾರ ಇಲ್ಲ, ನೀವೆಲ್ಲ ಹೋದರೆ ನಮಗತ್ತಿ ಏನು. ಅವಾಗ ಹೇಳುತ್ತಾರೆ, ಮುಂದೆ ಈ ರಾಜನ ಮಗ ಕಾಡಿಗೆ ಹೋಗಿ ತಿರುಗಿ ಬರ್ತಾನೆ, ಬರುವಾಗ ತುಂಬಾ ಜನ ಸೇರಿರ್ತಾರೆ, ಮಧ್ಯದಲ್ಲಿ ನೀವು ಹೋಗಿ ನಾವೊಂದು ಶ್ಲೋಕವನ್ನು ಕೊಡ್ತೇವೆ, ಈ ಶ್ಲೋಕವನ್ನ ಆ ರಾಜನಿಗೆ ಮಂತ್ರಿಗಳ ಮಕ್ಕಳಿಗೆ ಕೇಳಿಸುವಂತೆ ಗಟ್ಟಿಯಾಗಿ ಹೇಳಿ, ಅಷ್ಟೇ ಸಾಕು, ಅವರು ನಿಮಗೆ ಬೇಕಾದೆಲ್ಲ ಕೊಟ್ಟು ಕಳಿಸ್ತಾರೆ. ಈ ವ್ಯವಸ್ಥೆ ಇವರು ಮಾಡಿ ಅಪ್ಪ ಅಮ್ಮಂದ್ರನ್ನ ಬಿಟ್ಟು ಹೋಗಿಬಿಟ್ಟವರು. ಇತ್ತ ಏನಾಯಿತು, ಈ ರಾಜನ ಮಗನಾಗಿ ಬಂದಂತ ಆ ಪಕ್ಷಿ, ಆ ರಾಜನ ಮಗನಾಗಿ ಬಂದಿದ್ದಾನಲ್ಲ, ಮದುವೆ ಆಯಿತು. ಹೆಂಡತಿ ಜೊತೆಗೆ ಒಂದು ವನದಲ್ಲಿ, ಉದ್ಯಾನವನದಲ್ಲಿ ವಿಹಾರ ಮಾಡುತ್ತಾ ಒಂದು ಕಡೆ ಕೂತಿದ್ದಾರೆ ಗಂಡ ಹೆಂಡತಿ. ಈತನಿಗೆ ಹಿಂದಿನ ಜನ್ಮದ ಪ್ರಭಾವದಿಂದ ಏನ್ ನೆನಪಿಲ್ಲದಿದ್ರು ಪ್ರಾಣಿಗಳ ಮಾತು ಕೇಳಿದ ಕೂಡಲೇ ಅರ್ಥ ಆಗ್ತಾ ಇತ್ತು. ಪ್ರಾಣಿಗಳ ಮಾತು, ಅವರು ಕೂತಿರುವಾಗ ಪಕ್ಕದಲ್ಲೇ ಎರಡು ಇರುವೆಗಳು ಮಾತಾಡ್ತಾ ಇತ್ತು. ಅಂದ್ರೆ ಇದು ನಮ್ಮ ಭಾಷೆಯಲ್ಲ, ಅದರ ಭಾಷೆಯಲ್ಲಿ ಮಾತಾಡುತ್ತೆ. ಈತ ಆ ಇರುವೆಗಳು ಮಾತಾಡಿದ ನೋಡಿ ನಕ್ಕ. ಯಾಕೆ ನಕ್ಕ ಅಂದ್ರೆ, ಅಲ್ಲಿ ಹೆಣ್ಣಿರು ಸಿಟ್ಟಿಂದಿತ್ತು, ಗಂಡಿರು ಅದರ ಸಿಟ್ಟನ್ನು ಕಡಿಮೆ ಮಾಡಲಿಕ್ಕೆ ಸಮಾಧಾನ ಮಾಡುತ್ತಾ ಇತ್ತು. ಅದು ನೋಡಿ ಪಕ್ಕನೆ ನಕ್ಕ. ಅದು ನಕ್ಕ ಕೂಡಲೇ ಈ ಹೆಂಡತಿ ಸಿಟ್ಟು ಬಂತು, ಏನು ಯಾಕೆ ನಕ್ತಾ ಇದೆಯ, ಇಲ್ಲ ಇರುವೆ ಮಾತಾಡುತ್ತಾ ಇದ್ರೆ ನಗು ಬಂತು. ಆವಾಗ ಶುರು ಮಾಡಿದ್ಲು, ಏನದು, ನಿಮಗೆ ಇರುವೆಗಳ ಭಾಷೆಗಳು ಬರಲಿಕ್ಕೆ ನೀವೇನು ದೇವತೆಗಳ, ಅಲ್ಲಲ್ಲ, ಹಾಗಿದ್ರೆ ತೋರಿ ತಪಶಕ್ತಿ ಇದ್ರೆ, ಇಲ್ಲ ನಂಗೇನು ತಪಶಕ್ತಿ ಇಲ್ಲ, ನಂಗೇನು ಇಲ್ಲ. ಅಂಥ ಕಾಲಕ್ಕೆ ಹೇಗೆ ಗೊತ್ತಾಗುತ್ತೆ, ಹಾಗಾದ್ರೆ ನಿಮ್ಗೆ ಇರುವೆ ಭಾಷೆ ಗೊತ್ತಿಲ್ಲ, ನಕ್ಕಿದ್ದಾಕೆ ನನ್ನನ್ನು ನೋಡೆ ನಕ್ಕಿ. ಎಷ್ಟು ಹುರುಪಾತ ಕೊಟ್ಟದ್ದು ಅಂದ್ರೆ ವೈರಾಗ್ಯ ಬರುವಷ್ಟು ಪರಾಕಾಷ್ಠ. ಎಷ್ಟು ಆ ರಾಜನ ಮಗನಿಗೆ ಹೋಗದ ಮೇಲೆ ಅಷ್ಟು ಆಸಕ್ತಿ, ತಿನ್ನೋದು ಕುಡಿಯೋದು ತಿರುಗೋದು ಎಲ್ಲದರಲ್ಲಿ ಅಷ್ಟು ಆಸಕ್ತಿ, ದೇವರ ಕಡೆ ತಿರುಗಿ ನೋಡಲ್ಲ. ಅಂಥ ವ್ಯಕ್ತಿಗೆ ಪರಮ ವೈರಾಗ್ಯ ಬರುವಂತೆ ಮಾಡಿಬಿಟ್ಲು. ಅಪ್ಪಾ ಅಂತ ವೈರಾಗ್ಯ ಹೆಂಡತಿಯನ್ನು ಕಟ್ಟಿಕೊಂಡದ್ದಕ್ಕೆ, ಗತ್ತೆ ಹೆಂಡತಿ ಸಂತತಿ ಸಾವಿರವಾಗಲಿ ಎಂದ್ರು. ಆ ರೀತಿಯಲ್ಲಿ ಉಪದ್ರ ಕೊಟ್ಟ ಕೂಡಲೇ ಅವಾಗ ಆತನಿಗೆ ನಾರಾಯಣನ ನೆನಪಾಗ್ತಾ ಇದೆ. ಈ ಕಾಟ ಎಲ್ಲ ಹೋಗಬೇಕಾದ್ರೆ, ಸಂಸಾರದ ಕಾಟ ಎಲ್ಲ ಹೋಗಬೇಕಾದ್ರೆ ದೇವರ ಶರಣಾಗತರಾಗಬೇಕು ಅಂತ ಕಾಡಿಗೆ ಹೊರಟ. ಅವಾಗ ಇವರಿಬ್ಬರು ಕೂಡ ನಾವು ಬರ್ತೇವೆ ಅಂತ ಅವರು ಹೊರಟರು. ಯಾರು, ಮಂತ್ರಿಗಳ ಮಕ್ಕಳು ಎಲ್ಲ ಸೇರಿಕೊಂಡು ಕಾಡಿಗೆ ಹೋಗ್ತಾ ಇದ್ದಾರೆ. ಹೆಚ್ಚು ಕಾಲ ಇಲ್ಲ, ಒಂದೇ ವಾರ ತಪಸ್ಸು ಮಾಡಿದ್ದು ನಾರಾಯಣನ ಕುರಿತು. ದೇವರು ಕಾಣಿಸಲಿಲ್ಲ, ಸ್ವಪ್ನದಲ್ಲಿ ದರ್ಶನ ಕೊಟ್ಟ. ಕೊಟ್ಟು ನೋಡಿ ನೀವು ಹೊರಡಿ ರಾಜ್ಯಕ್ಕೆ, ಅಯ್ಯೋ ತಪಸ್ಸಿಗೆ ಬಂದಿದ್ದೇವೆ, ಅಲ್ಲಿ ಒಳ್ಳೇದಾಗುತ್ತೆ ಹೋಗಿ ಎಂದು. ಅವರು ಬರ್ತಾ ಇದ್ದಾರೆ, ಹೋದವರು ಬರ್ತಾರೋ ಇಲ್ಲೋ ಅಂತ ಎಲ್ಲ ರಾಜ್ಯದವರು ನೋಡ್ತಾ ಇದ್ದಾರೆ. ರಾಜನ ಮಕ್ಕ, ಮಗ, ಮಂತ್ರಿಗಳ ಮಕ್ಕಳು ಎಲ್ಲರಿಗೂ ಬೇಕಾದವರು, ಬಹಳ ಒಳ್ಳೆಯವರು, ಅವ್ರು ಹೊರಟೋಗಿದ್ದಾರಲ್ಲ, ಆದರೆ ಒಂದು ವಾರದೊಳಗೆ ಬಂದ್ಬಿಡ್ತಾ ಇದ್ದಾರೆ ಅಂತ ಖುಷಿಯೋ ಖುಷಿ ಎಲ್ಲರೂ ಕಾದಿದ್ದಾರೆ. ಏನು, ಇಡೀ ರಾಜ್ಯವೆಲ್ಲ ಹೊರಗೆ ನಿಂತಿದೆ, ಆ ರಥ ಬಂದಿದೆ, ಎಲ್ಲ ಸುತ್ತಾಕಿದ್ದಾರೆ, ಎಳ್ಳು ಬೀಳಕ್ಕೆ ಜಾಗ ಇಲ್ಲ. ಅಂಥ ಕಾಲ ಈ ಬ್ರಾಹ್ಮಣ ಹೊರಟ. ಆ ರಾಜನಿಗೆ ಈ ಶ್ಲೋಕ ಹೇಳಬೇಕು. ಯಾವ ಶ್ಲೋಕ, ಶ್ರಾದ್ದದಲ್ಲಿ ಹೇಳಲೇಬೇಕಾದ ಶ್ಲೋಕ. ಸಪ್ತವ್ಯಾಹ ದಶಾರಣೇಶು ಮೃಗಾಹ ಕಾಲಾಂಜರೇಗಿರೋ ಅಂತ ಏನು ಶ್ಲೋಕ ಇದೆ, ಆ ನಾಲ್ಕು ಪಾದಗಳಿಂದ ಕೂಡಿದ ಶ್ಲೋಕ. ಅದನ್ನ ಏನು ತಳ್ಳುತ್ತಾ ಇದ್ದಾರೆ, ಆತನನ್ನ ಹೋಗ್ಲಿಕ್ಕೆ ಬಿಡುತ್ತಾ ಇಲ್ಲ, ಹಾಗೇ ದಬ್ಬಿಕೊಂಡು ಹೋಗಿ ಆ ಕೊನೆಗೆ ಗಟ್ಟಿಯಾಗಿ ಚೀರಿ ಹೇಳಿದ. ಅವರಿಗೆ ಕಿವಿಯಲ್ಲಿ ಬಿದ್ದ ಕೂಡಲೇ ನೋಡಿ, ಅಷ್ಟು ಕಾಲ ಎಲ್ಲಾ ಮರೆತು ಕೂತಂತಹ ವ್ಯಕ್ತಿಗಳಿಗೆ ಆ ಶ್ಲೋಕ ಕಿವಿಯಲ್ಲಿ ಬಿದ್ದ ಕೂಡಲೇ ಹಿಂದಿನ ಜನ್ಮದ್ದೆಲ್ಲ ನೆನಪಾಯಿತು. ಎಲ್ಲ ನಿನ್ನ ಎಂಥ ಯೋಗ ಸಾಧನೆಯಲ್ಲಿ ಇದ್ದವರು ಭ್ರಷ್ಟರಾಗಿ ಹೀಗೆ ಕೂತುವಲ್ಲ. ಅವಾಗ ನೆನಪಾಯಿತು ಏನ ಶ್ಲೋಕದ ಅರ್ಥ ಅಂತ ಹೇಳ್ತಾರೆ. ಸಪ್ತವ್ಯಾಧಾಹ ದಶಾರಣೇಶು, ದಶಾರಣದಲ್ಲಿ ಏಳು ಜನ ಬೇಡರಾಗಿ ಹುಟ್ಟಿದ್ವು. ಮೃಗಾಹ ಕಾಲಾಂಜರೆಯಾಗಿರವು, ಕಾಲಾಂಜರಗಿರಿಯಲ್ಲಿ ಜಿಂಕೆಗಳಾಗಿ ಹುಟ್ಟಿದ್ವು. ನೆನಪಿದೆಯಾ ಈ ನಾಲ್ಕು ಜನ ಹೇಳಿದ ಶ್ಲೋಕದಲ್ಲಿ? ಚಕ್ರವಾಕಾಹ ಶರದ್ವೀಪೆ, ಶರದ್ವೀಪದಲ್ಲಿ ಚಕ್ರವಾಕ ಪಕ್ಷಿಗಳಾಗಿದ್ದವು. ಹಂಸಾಹ ಸರಸಿ ಮಾನಸೆ, ಮಾನಸರೋಗ ಹಂಸ ಪಕ್ಷಗಳಾಗಿದ್ದವು. ಇವಾಗ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಹುಟ್ಟಿ ಬಂದೆವು ನಾವು, ಪ್ರಸ್ಥಿತ ದೀರ್ಘ ಮಧ್ವಾನಂ. ಇವಾಗ ನಾವು ನಾಲ್ಕು ಜನ ಹೊರಟಿದ್ದೇವೆ, ದೀರ್ಘವಾದ ಭಗವಂತನ ಸನ್ನಿಧಾನಕ್ಕೆ ಸೇರುವಂತಹ ಆ ಮಾರ್ಗ ಹಿಡಿದಿದ್ದೇವೆ. ಯೂಯಂ ತೇಭ್ಯೋವಸೀದಥ, ನೀವು ಮೂರು ಜನ ಮಾತ್ರ ಆ ನಾಲ್ಕು ಜನರಿಂದ ಉಳಿದು ಬಿಟ್ರಿ ಅಂತ ಶ್ಲೋಕದ ಅರ್ಥ. ಅದು ಅವರಿಗೆ ಹೊಳೆಯಿತು, ಅಯ್ಯೋ 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 ಹೀಗಾಯ್ತಲ್ಲ, ಏನು ಮಾಡೋಣ? ಆ ಶ್ಲೋಕ ಕೇಳಿದ ಕೂಡಲೇ ದುಃಖದಿಂದ ಮೂರ್ಛಾಕ್ರ ಅಂತಾಗಿ ಬಿಡ್ತಾ ಇದ್ದಾರೆ. ನಂತರ ಸ್ವಲ್ಪ ಹೊತ್ತಿಗೆ ಎಚ್ಚರದ ಆಗ್ತಾ ಇದೆ. ಆವಾಗ ಆ ರಾಜನ ಮಗ ರಾಜ ಸತ್ತು ಹೋಗಿದ್ದ, ದೊಡ್ಡ ರಾಜ ಸತ್ತು ಹೋಗಿದ್ದ, ಇವನೇ ರಾಜನಾಗಿದ್ದ. ಏನು ಮಾಡಿದ? ಆ ಬ್ರಾಹ್ಮಣನಿಗೆ ಎಲ್ಲಾ ಕೊಟ್ಟು ಕಳಿಸಿಕೊಟ್ಟ, ಮನೆಗೆ ತಿರುಗಿ ಬಂದ, ಮಗನಿಗೆ ಪಟ್ಟ ಕಟ್ಟಿದ, ಹೊರಟ ಕಾಡಿಗೆ. ಆ ಮಗ ಯಾರು ಅಂದ್ರೆ, ಈತನ ಈ ಪಕ್ಷಿ ಯಾವ ರಾಜನ ಮಗನಾಗಿ ಬಂದಿದ್ನೋ, ಆ ರಾಜ ಮಾನಸರೋವರದಲ್ಲಿ ಈಜಾಡುವಾಗ ಈ ಪಕ್ಷಿಯ ಮಗನಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂದುಕೊಂಡಿದ್ದ. ಅದಕ್ಕೆ ತನ್ನ ಮಗನಾಗಿ ಬಂದ ಪಕ್ಷಿಯ ಮಗನಾಗಿ ತಾನೇ, ಮೊಮ್ಮಗನಾಗಿ ತಾನೇ ಬಂದ. ಬಂದ ಮೇಲೆ ಆತನಿಗೆ ವಿಶೇಷವಾಗಿ ಅಭಿಷೇಕವನ್ನ ಮಾಡಿ ಇವರೆಲ್ಲರೂ ಹೊರಡತಾ ಇದ್ದಾರೆ. ಹೊರಡುವಾಗ ಹೆಂಡತಿ, ನಾನು ಬರ್ತೇನೆ, ಇಷ್ಟು ಕಾಲ ಕಾಟ ಕೊಟ್ಟಿದ್ದು ಸಾಕಾಗಲ್ಲ, ನಾ ಕಾಡಿಗೂ ಬಂದು ಕೊಡ್ತೀಯ ನೀನು, ಅಲ್ಲಿ ನಮ್ಮ ನಾ ತಪಸ್ಸು ಮಾಡಿದ್ದೆ ಬಿಡುಬಿಡಬಾರದ ಅಂದ್ರೆ ಅವಾಗ ಹೇಳ್ತಾಳೆ ಒಂದು ವಿಚಾರ. ಹೇಳ ಏನು? ಏನು ಇಲ್ಲ, ನಿಮಗೆ ಇರುವೆಗಳ ಭಾಷೆ ಬರುತ್ತೆ ಅಂತ ನನಗೆ ಗೊತ್ತಿತ್ತು. ಹೌದಾ? ಮತ್ತಷ್ಟು ಕಾಟ ಕೊಟ್ಟಿಯ ಅಂದ್ರೆ, ನಿಮಗೆ ನೀವು ಒಳ್ಳೆ ಯೋಗಿಗಳು, ಭೋಗದಲ್ಲೇ ಬಿದ್ದಿದ್ದೀರಾ, ವೈರಾಗ್ಯ ಬರಲಿ ಅಂತ ಕಾಟ ಕೊಟ್ಟೆ. ಹೌದಾ? ನಾವು ಹಿಂದೆ ಯೋಗಿಗಳು ಅಂತ ನಮಗೆ ಈಗ ಗೊತ್ತಾಗಿದೆ, ನಿನಗೆ ಗೊತ್ತಾಯಿತು. ಅವಾಗ ಹೇಳ್ತಾಳೆ, ನಾನು ಯಾರೂ ಅಲ್ಲ, ನೀವು ಕೊಂದು ತಿಂದ ಆ ಕಡೆ ನಾನು. ನೀವು ತಿನ್ನೋ ಕಾಲಕ್ಕೆ ಪಿತೃಗಳ ಶ್ರಾದ್ದ ಮಾಡಿ ತಿಂದದ್ದಕ್ಕೆ ನನಗೂ ಒಳ್ಳೆ ಜನ್ಮಗಳು ಬಂದಿದೆ, ಅದಕ್ಕಾಗಿ ನಾನೂ ಬರ್ತೇನೆ ಭಗವಂತನ ಚಿಂತನೆಗೆ. ಎಲ್ಲರೂ ಸೇರಿ ಕಾಡಿಗೆ ಹೊರಡುತ್ತಾರೆ. ಅವಾಗ ಹೇಳ್ತಾರೆ, ಹೌದಾ, ಇಂಥ ರಾಜನ ನಾನು ಎಲ್ಲಿ ನೋಡಿದೆ ಅಂದಾಗ, ಆ ರಾಜ ಯಾರೋ ಅಲ್ಲ, ಆ ಪಕ್ಷಿಯ ರಾಜನಾಗಿ ಬಂದಿದ್ನಲ್ಲ ಆತ ಯಾರೋ ಅಲ್ಲ, ಭೀಷ್ಮಾಚಾರ್ಯರ ಕಾಲದವನೇ ಅಂತ ಹೇಳ್ತಾರೆ. ಭೀಷ್ಮಾಚಾರ್ಯರಿದ್ದಾಗ ಇದ್ದವನೇ ಅಂತ ಭಾರತದಲ್ಲಿ ಬರುತ್ತೆ ಆ ರಾಜನ ಕಥಾ ಎಲ್ಲ ಹೇಳುತ್ತಾರೆ. ಅಂದ್ರೆ ಇದು ಏನೋ ಕಾಕಮ್ಮ ಕುಬ್ಬ ಗುಬ್ಬಮ್ಮದತೆ, ಇಲ್ಲದ್ದು ಹೇಳಿದ್ದಲ್ಲ, ನಡೆದದ್ದೇ ಬಂದದ್ದು. ಆ ಹುಟ್ಟಿದ ರಾಜ ಭೀಷ್ಮಾಚಾರ್ಯರ ಕಾಲಕ್ಕೆ ಇದ್ದವ ಅಂತ ಎರಡನ್ನು ತೋರಿಸಿ ಹೇಳುತ್ತಾರೆ. ಒಟ್ಟಾರೆ ಎಲ್ಲಿಗೆ ಬಂತಯ್ಯ ಕೊನೆಗೆ? ಅಂದ್ರೆ ಪಿತೃಗಳ ಶ್ರಾದ್ದ ಅತ್ಯಂತ ಅವಶ್ಯಕವಾದ್ದು, ಮಾಡಲೇಬೇಕು ಅಂತ ಹೇಳುತ್ತಾರೆ. ಅದರಲ್ಲಿ ಹೇಳುತ್ತಾರೆ, ಮೂರು ಪಿಂಡಗಳನ್ನ ನಮ್ಮ ಪಿತೃಗಳು ಅಂದ್ರೆ ಹೋದವರು ಯಾರಿರ್ತಾರೆ ಅವರ ಗೋತ್ರ ನಾಮಗಳನ್ನು ಉಚ್ಚಾರ ಮಾಡಿ ಈ ಬಂದಿರುವ ಪಿತೃದೇವತೆಗಳಿಗೆ ಸಮರ್ಪಣೆ ಮಾಡಿದರೆ ಅವರು ಪ್ರೀತರಾಗಿ ನಮ್ಮವರಿಗೆ ಭೋಜನದಿಂದ, ಪಿಂಡ ಪ್ರದಾನದಿಂದ, ತರ್ಪಣದಿಂದ ಮತ್ತು ವಿಕಿರಾನ್ನದಿಂದ, ನಮಸ್ಕಾರದಿಂದ ಮತ್ತು ತೃಪ್ತಿ ಪ್ರಶ್ನ ವಿಶೇಷವಾಗಿ ಪ್ರೀತಿಯಿಂದ ಅವರನ್ನು ನೋಡಿಕೊಂಡದ್ದರಿಂದ ನಮ್ಮವರು ಯಾವುದೇ ಲೋಕದಲ್ಲಿ ಎಲ್ಲೇ ಇದ್ರೂ ಕೂಡ ಅವರಿಗೆ ಆ ಹೊತ್ತಿನಲ್ಲಿ ಏನಾ ದಿವಸದಲ್ಲಿ ಬರಬೇಕೋ ಎಲ್ಲವನ್ನ ಕೊಟ್ಟು ಸಂತೋಷಗೊಳಿಸ್ತಾರೆ. ಇದು ಶ್ರಾದ್ದದ ಕ್ರಮ, ಅದರಿಂದ ಶ್ರಾದ್ದ ಅವಶ್ಯವಾಗಿ ಮಾಡಲೇಬೇಕು ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಶ್ರಾದ್ದ ಮಾಡುವಾಗ ಅನೇಕ ಸಂಶಯಗಳು ಬರುತ್ತೆ. ನೀವು ಹೇಳಿದ ಪಿತೃಗಣಗಳ ಸ್ಮರಣೆಯೇ ನಾವು ಮಾಡಲ್ಲ ಶ್ರಾದ್ದದಲ್ಲಿ, ಪಿತೃಗಣಗಳ ಸ್ಮರಣೆಯೇ ಬರಲ್ಲ. ಎಷ್ಟು ಹೊತ್ತು ನೋಡಿದರೂ ಕೂಡ ಪಿತೃಂತರ್ಗತ ವಸ್ತಂತರ್ಗತ ಅಂತಲೇ ಹೋಗ್ತಾ ಇರುತ್ತೆ. ಅಲ್ಲೂ ಸ್ವಲ್ಪ ಏನಿದೆ ಬೇರೆ ಪ್ರಯೋಗಗಳೇ ನಮ್ದೆಲ್ಲ ಆಗಿದೆ. ಅದ್ವೈತ ಪ್ರಯೋಗಗಳೇ, ಸ್ಮಾರ್ತರ ಪ್ರಯೋಗಗಳೇ ನಮ್ಮಲ್ಲಿ ಬಂದ್ಬಿಟ್ಟಿದೆ. ನಮ್ದು ಅಂತೂ ಒಂದು ಉಳ್ಕೊಂಡಿಲ್ಲ ಅಂತ ಕಾಣುತ್ತೆ. ಅದೇನಾಗಿದೆ ನೋಡಿ, ಶ್ರಾದ್ದ ಮಾಡುವ ಕಾಲಕ್ಕೆ ಪಿತೃಗಳ ಹೆಸರು ಹೇಳಿದ ಮೇಲೆ ವಸು ರೂಪಂ ಅಂತ ಹೇಳ್ತಾರೆ, ವಸುರೂಪ ಅಂತ ಹೇಳ್ತಾರೆ. ಅಪ್ಪ ಗೋತ್ರ ಅಂತ ಹೇಳಿ ವಸುರೂಪಂ, ತದಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಹೇಳ್ತಾರೆ, ಹೌದಲ್ವೋ? ಅವಾಗ ವಸುರೂಪ ಅಂತ ಹೇಳಿದರೆ ವಸುಗಳು ಅಂದ್ರೆ ಯಾರು ಒಂದು ಕಲ್ಪನೆ ಬೇಕಲ್ಲ. ಇನ್ನ ಹೇಳ್ತಾರೆ ತಾತ ಅಂತ ಹೇಳಿದ್ರೆ ರುದ್ರ ರೂಪಂ ಆದಿತ್ಯ ರೂಪಂ ಅಂದ್ರೆ ಈ ಸತ್ತಂತ ಪ್ರಾಣ ಬಿಟ್ಟಂತ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆ ವಸುರೂಪ ರುದ್ರ ರೂಪ ಆದಿತ್ಯ ರೂಪ ಹೇಗ್ ಬರುತ್ತೆ? ಯಾಕೆ ವಸು ರುದ್ರ ಆದಿತ್ಯರು ದೇವತೆಗಳು, ಅಷ್ಟ ವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಅಂತ ಪ್ರತ್ಯೇಕ ಪಂಗಡ ಇದೆ. ಅವರು ಶ್ರಾದ್ದದಲ್ಲಿ ಬರುತ್ತಾರೆ. ಆದರೆ ಶ್ರಾದ್ದದಲ್ಲಿ ಪ್ರಯೋಗ ಹೇಗ್ ಬರುತ್ತೆ? ಅಪ್ಪ ವಸುರೂಪದವ ಅಂತ ಅಂದ್ರೆ ವಸುಗಳಲ್ಲಿ ಸೇರಿಕೊಂಡಿದ್ದಾನೆ. ವಸುಗಳಲ್ಲಿ ಸೇರ್ಲಿಕ್ಕಾಗುತ್ತಾ, ವಸು ಆಗ್ಲಿಕ್ಕಾಗುತ್ತಾ? ಈ ಹೋದಂತ ಅಲ್ಪನಾದ ನಿರಂಶರಾದ ಜೀವ ಅದರಿಂದ ಹೇಗೆ ಪ್ರಯೋಗ ಬರಬೇಕು? ಪಿತ್ರಾಂತರ್ಗತ ವಸ್ವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಬರಬೇಕು. ವಸು ರೂಪಂ ಅಂತ ತಂದೆಯನ್ನು ಸಂಬೋಧನೆ ಮಾಡಿ ಬರ್ತಾ ಇರುತ್ತದೆ. ಬಹಳ ಜನಕ್ಕೆ ಸಂಶಯಗಳಿವೆ. ನಿನ್ನ ಸರಿಯಪ್ಪ ಹಿಂದಿನಿಂದ ಬಂದಿದೆ, ಏನು ಮಾಡೋಣ ಅಂತ ಹಾಗೇ ಹೋಗ್ತಾ ಇರುತ್ತೆ ಚಾಲ್ತಿ. ನಾವಂತೂ ಹಾಗೆ ಮಾಡೋದು. ಪಿತ್ರಾಂತರ್ಗತ ವಸ್ವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪಿತರಂ ವಸುರೂಪಂ ಅಂತ ನಾವು ಚಿಂತನೆ ಮಾಡಲ್ಲ. ಆ ರೀತಿಯಾಗಿ ಮಾಡಬಾರದು ಅಂತ ಹಿರಿಯರು ಹೇಳಿದ್ದಾರೆ, ಅನೇಕ ಜನ ಹೇಳಿದ್ದಾರೆ. ಆದ್ದರಿಂದ ಆ ಚಿಂತನೆ ಬಂದಾಗ ನಾವು ಶ್ರಾದ್ದದಲ್ಲಿ ಪಿತೃದೇವತೆಗಳ ಹೆಸರೇ ಎತ್ತಲ್ಲ. ಘಟ್ಟದ ಮೇಲಿನ ಶ್ರಾದ್ದದ ಕ್ರಮದಲ್ಲಿ ಅಗ್ನಿಶ್ವಾತ್ತರು, ಬರ್ಹಿಷದರು, ಆಜ್ಯಪರು, ಸೋಮಪರು ಅಂತ ನಾಲ್ಕು ಜನ ಪಿತೃಗಳು, ಪಿತೃಗಣಗಳು, ಪಿತೃಗಣಗಳು. ಆ ಪಿತೃಗಣಗಳ ಹೆಸರೇ ನಾವು ಶ್ರಾದ್ದದಲ್ಲಿ ತೆಗಿತೀರಾ? ಇಲ್ಲಾದ್ರೆ ಬರುತ್ತಾ? ಶ್ರಾದ್ದ ಮಾಡ್ತಾ ಇದ್ರಲ್ಲ, ಎಲ್ಲೂ ಊಸೇ ಇರಲ್ಲ, ನೆನೆಯೋದೇ ವಸು ರುದ್ರ ಆದಿತ್ಯ ಅಂತ. ಮತ್ತೆ ನಾವು ಪಿತೃಗಳ ಆವಾಹನೆ ಮಾಡುತ್ತೀವಿ ಅಂತ ಹೇಳ್ತೀವಲ್ಲ, ಪಿತೃಗಳು ಅಂದ್ರೆ ಯಾರು ಬರೋದು? ವಸುರುದ್ರ ಆದಿತ್ಯರೋ ಈ ಪಿತೃಗಣಗಳೋ? ಮತ್ತೂ ಅಲ್ಲಿ ಪ್ರಶ್ನೆ. ಆ ಪಿತೃಗಣಗಳೇ ಬರುವುದಾದರೆ ಅವರ ಹೆಸರೇ ನಾವು ಹೇಳಲ್ಲ, ಬರೇ ವಸುರುದ್ರ ಆದಿತ್ಯ ಅಂತ ಮಾತ್ರ ಹೇಳುತ್ತೀವಿ. ಅಂಥ ಕಾಲಕ್ಕೆ ಹರಿವಂಶದಲ್ಲಿ ಹೇಳಿದ್ದೆಲ್ಲ ಎಲ್ಲಿ ಹೋಯಿತು? ಹರಿವಂಶದಲ್ಲಿ ಹೇಳಿದ್ದೇನು? ಏಳು ಗಣಗಳಯ್ಯ, ಅದರಲ್ಲಿ ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ, ಶೂದ್ರರಿಗೆ ಇಂತಿಂತಹ ಗಣಗಳು ಬರ್ತಾರೆ ಅಂತ ವಿಭಾಗ ಮಾಡಿದ್ದಾರೆ ಅಂತ ಹೇಳಿದಾಗ, ಇಂಥವರು ಬರ್ತಾರೆ ಎಂದಾಗ ಅವರ ಆವಾಹನೆ ಮಾಡಬೇಕಲ್ಲ. ಮತ್ತೆ ಅವರ ಚಿಂತನೆ ಇಲ್ಲ, ನಾಮ ಉಚ್ಚಾರ ಇರಲ್ಲ, ಬರೇ ವಸುರುದ್ರ ಆದಿತ್ಯರನ್ನ ಮಾತ್ರ ನೆನೆದು ಹೋಗ್ತೇವೆ. ಅಂಥ ಕಾಲಕ್ಕೆ ಶ್ರಾದ್ದದಲ್ಲಿ ಹೇಳಿದ್ದೇನೋ ಅವರನ್ನು ಕರೀಬೇಕು ಅಂತ, ಅವರನ್ನು ಕರೀತಾನೇ ಇಲ್ಲ, ಅವರನ್ನು ಕರೀತಾನೇ ಇಲ್ಲ. ವಸುರುದ್ರ ಆದಿತ್ಯರನ್ನೇ ಸ್ಮರಣೆ ಮಾಡ್ತಾ ಇದ್ದೇವೆ, ಮತ್ತೆ ಹೇಳಿದ್ದೊಂದು ಮಾಡಿದ್ದೊಂದು ಆಯ್ತಲ್ಲ ಅಂತ ಪ್ರಶ್ನೆ. ಹೌದೌದು, ನ್ಯಾಯವಾದ ಪ್ರಶ್ನೆ ಆಗ್ತಾ ಇದೆ. ಅವಾಗ ಉತ್ತರ, ಇಬ್ಬರೂ ಬರ್ತಾರೆ. ಹೇಗೆ ಅಂದರೆ ಕರೆಯೋದೇನೋ ಈ ಪಿತೃಗಣಗಳನ್ನೇ, ಆ ಎಚ್ಚರ ನಮಗಿಲ್ಲ. ಪಿತೃಗಣ ಬೇರೆ ಇದೆ, ಅವರನ್ನು ಕರೀಬೇಕು, ಅವರನ್ನು ಸ್ಮರಣೆ ಮಾಡಬೇಕೆಂಬುದು ನಮ್ಮಲ್ಲಿ ಇತ್ತು. ಚಾಲ್ತಿ ತಪ್ಪಿದೆ ಘಟ್ಟದ ಮೇಲೆ. ಘಟ್ಟದ ಕೆಳಗಿನ ಕ್ರಮದಲ್ಲಿ ಉಡುಪಿ ಅಲ್ಲೆಲ್ಲ ಕೂಡ ಈ ಶ್ರಾದ್ದ ಋಷಿನು ಪಾದ ಪ್ರಕ್ಷಾಳನೆ ಮಾಡಿದ ಮೇಲೆ ಪುನಃ ಬಂದು ಬ್ರಾಹ್ಮಣರನ್ನ ಕೂಡಿಸಿ ಆಸನ ಕೊಟ್ಟು ಎಲ್ಲ ಮಾಡಲಿಕ್ಕೆ ಮೊದಲು ಎಳ್ಳನ್ನ ತೆಗೆದುಕೊಂಡು ನಾವು ಅಪಸವ್ಯದಿಂದ ಅಪಹತಾಸುರಾಹ ಅಂಥೇಳಿ ಆಗ್ನೇಯ ದಿಕ್ಕಿನಿಂದ ವಿಶೇಷವಾಗಿ ನಾವು ಹಾಕ್ತಾ ಹೊರಡುತ್ತೇವೆ, ಎಳ್ಳನ್ನು ಹಾಕಿ ಭೂಮಿಯಲ್ಲಿ ಹಾಕ್ತೇವೆ. ಆದರೆ ಅದಕ್ಕಿಂತ ಮೊದಲು ಒಂದು ಕಾರ್ಯ ಮಾಡಬೇಕಾಗಿದೆ. ಏನದು ಅಂದ್ರೆ, ಅಲ್ಲಿ ಈ ಅಕ್ಕಿಯನ್ನು ಕೈಯಲ್ಲಿಟ್ಟುಕೊಂಡು ಸವ್ಯದಿಂದಲೇನೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಸವ್ಯದಿಂದಲೇನೆ ಅಕ್ಕಿಯನ್ನು ಹಾಕುವ ಕ್ರಮ. ಅಗ್ನಿಶ್ವಾತ್ತಾಹ ಪಿತೃಗಣಾಹ ಪ್ರಾಚೀನ್ ರಕ್ಷಂತು ಮೇ ದಿಶಂ. ಏ ಅಗ್ನಿಶ್ವಾತ್ತರೇ, ನೀವಿಲ್ಲಿ ಬರಬೇಕು, ನೀವು ಪೂರ್ವ ದಿಕ್ಕನ ರಕ್ಷಣೆ ಮಾಡಿ. ಬರಿಹಿಷದಃ ಆಜ್ಯಪಾಹ ಸೋಮಪಾಹ ಪಿತೃಗಣಾಹ. ಹೌದು ಹೌದು, ಅಗ್ನಿಶ್ವಾತ್ತಾಹ ಬರಿಹಿಷದಃ, ಅದೇ ಬರಿಹಿಷದರು, ಬರಿಹಿಷದರು ಆಜ್ಯಪರು ಸೋಮಪರು ಅಂತ ನಾಲ್ಕು ಪಿತೃಗಣಗಳನ್ನ ಆವಾಹನೆ ಮಾಡಿ ಅಲ್ಲಿ ಏನು ಮಾಡುತ್ತೀವಲ್ಲ, ಏನು ಪಿತೃಗಳನ್ನು ಪಿತೃನ ಆವಾಹಯಿಷಿ ಅಂದಾಗ ಆವಾಹಯ ಅಂತ ಬ್ರಾಹ್ಮಣರ ಕೇಳ್ತಾರೆ. ಬ್ರಾಹ್ಮಣ ಕೇಳಬೇಕು, ನಿಮ್ಮಲ್ಲಿ ಪಿತೃಗಳನ್ನ ಆವಾಹನೆ ಮಾಡುತ್ತೇನೆ. ನಾ ಬ್ರಾಹ್ಮಣರಲ್ಲ, ಅದರಿಂದ ದರ್ಭ ಇರುತ್ತೆ. ಆ ದರ್ಭೆಯಲ್ಲಿ ಪಿತೃನ ಆವಾಹಯ ಅಂದಾಗ ಪಿತೃಗಳು ಅಂದ್ರೆ ಯಾರನ್ನ ಕರೀಬೇಕು ಅಂದ್ರೆ ಇವರನ್ನ ಕರೀಬೇಕು. ನೋಡಿ, ಅಲ್ಲ ನಾನು ಹೇಳೋದು ಸ್ವಲ್ಪ ಮನ ಮುಟ್ಲಿ. ಅಲ್ಲ ಯವ ನಾನು ಹೇಳೋದು ಅಲ್ಲಲ್ಲ, ತಿಲಯವಗಳಿಂದ ಹಾಕುವುದರಲ್ಲಿ ನಾನು ಹೇಳಿಲ್ಲ. ತಿಲದಿಂದ ಹಾಕುವುದರಿಂದ ರಾಕ್ಷಸರನ್ನ ಓಡಿಸ್ತೇವೆ, ಅದರ ಉಪಯೋಗ ಅದು. ಯವ ಹಾಕಲ್ಲ ಅಂತಲ್ಲ, ಯವ ಯಾಕೆ ಹಾಕಬೇಕು ಅನ್ನೋದು ನೆನಪಿಲ್ಲ. ಅಲ್ಲಿ ಗುರಿ ಜ್ಞಾನದ ಬಗ್ಗೆ ಗುರಿ, ತಿಳುವಳಿಕೆ ಬಗ್ಗೆ ಗುರಿ ಹೇಳ್ತಾ ಇದ್ದೇನೆ ನಾನು. ಇಷ್ಟು ಒಟ್ಟಾರೆ ಶ್ರಾದ್ದ ಮಾಡುವಾಗ ಪಿತೃಗಳು ಅಂತ ಕರೆದರೆ ಯಾರು ಬರ್ತಾರೆ ಅಂಬೋದೇ ಸರಿ. ಹೌದು ಅಲ್ವೋ, ಒಪ್ಪಬೇಕು. ಯಾರು ಬರ್ತಾರೆ ಅಂದಾಗ ಇಡೀ ಶ್ರಾದ್ದದಲ್ಲಿ ವಸುರುದ್ರ ಆದಿತ್ಯ ಅಂತರ್ಗತ ಅಂತಲೇನೆ ನಾವು ಹೇಳ್ತಾ ಇದ್ದೇವೆ. ಅಲ್ಲಿ ಈ ಏಳು ಗಣಗಳಲ್ಲಿ ಒಬ್ಬರು ಬರ್ತಾರೆ ಅಂತ ನಮಗೆ ಎಚ್ಚರ ಇದೆಯಾ? ಪ್ರಾಮಾಣಿಕವಾಗಿ ಹೇಳಿ. ಆ ಕಲ್ಪನೆಯೇ ಇಲ್ಲ. ಹಾಗಾದರೆ ಅಲ್ಲಿ ಪಿತೃಗಳು ಅಂತ ಯಾರು ಬರ್ತಾರೆ? ಬ್ರಾಹ್ಮಣರಿಗೆ ಸುಕಾಲರು ಅಂತ ಅವರ ಹೆಸರು, ಸುಕಾಲರು ಅಂತ. ಆ ಸುಕಾಲ ನಾಮಕ ಪಿತೃಗಳು ಬರ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ಪುರೂರವ ಆರ್ದ್ರವ ಹೌದಾ, ಯಾರು ವಿಶ್ವೇ ದೇವತೆಗಳು. ಮತ್ತೆ ವಿಶ್ವ ದೇವತೆಗಳ ಹೆಸರು ನೆನಪಿದೆ, ಮತ್ತೆ ಪಿತೃಗಳ ಹೆಸರು ನೆನಪಿಲ್ಲ. ಅದಕ್ಕೆ ಸುಕಾರ ನಾಮಕ ಪಿತೃ ಆವಾಹಿಷ್ಯೇ ಅಂತ ಸುಕಾರ ನಾಮಕ ಪಿತೃಗಳನ್ನು ಆವಾಹನೆ ಮಾಡಿ ಅವರೊಳಗೆ ವಸು ರುದ್ರ ಆದಿತ್ಯರ ಚಿಂತನೆ ಮಾಡಬೇಕು ಎಂಬುದು ಕಲ್ಪನೆ. ಸೀರಿಯಸ್ನೆಸ್ ಎಷ್ಟಿರುತ್ತೆ ಅಂದ್ರೆ, ಇಬ್ಬರು ನಮಗೆ ಬಂದ್ರೆ ಕಾರ್ಯ ಆಗತ್ತೆ, ಇಬ್ಬರು ಬಂದ್ರೆ ಕಾರ್ಯ ಆಗತ್ತೆ. ನಮಗೆ ಆ ಇಬ್ಬರಲ್ಲಿ ಒಬ್ಬರದ್ದೇ ಪರಿಚಯ ಇದೆ, ಇನ್ನೊಬ್ಬರದ್ದು ಪರಿಚಯವೇ ಇಲ್ಲ, ಪರಿಚಯವೇ ಇಲ್ಲ. ಕಾರ್ಯ ಆಗ್ಲೇಬೇಕಾಗಿದೆ. ಒಬ್ಬರನ್ನ ಮಾತ್ರ ಕರೀತಾ ಇದ್ದೀವಿ, ಶ್ರಾದ್ದ ಮಾಡಿಸ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಇನ್ನೊಬ್ಬರು ಇದ್ದಾರೆ ಎಂಬ ಪರಿಚಯ ಇಲ್ಲ, ಅವರೆಂಥವರು ಒಂದು ಪರಿಚಯ ಇಲ್ಲ, ಅವರನ್ನ ಕರೀಬೇಕೆಂಬ ಎಚ್ಚರವೇ ಇಲ್ಲ. ಅವರನ್ನ ಕರೆಯದೇನೆ ಕಾರ್ಯ ಮಾಡಿದರೆ ಕಾರ್ಯ ಆಗುತ್ತಾ? ಆಫೀಸಲ್ಲಿ ಹೋಗಿದ್ದೀವಿ, ಜಾಯಿಂಟ್ ಡೈರೆಕ್ಟರ್ಸ್ ಅಂತ ಇರ್ತಾರೆ, ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಈ ಜಾಯಿಂಟ್ ಡೈರೆಕ್ಟರ್ಸ್ ಅಂತ ಇಬ್ಬರಿಬ್ಬರು ಇರ್ತಾರೆ, ಒಬ್ಬರು ಸೈನ್ ಮಾಡಿರಾಗಲ್ಲ, ಕೆಲವಕ್ಕೆಲ್ಲ ಇಬ್ಬರು ಸೈನ್ ಮಾಡಲೇಬೇಕು. ಅಂತ ಕಾಲಕ್ಕೆ ಚೆಕ್ ಹಿಡ್ಕೊಂಡು ಹೋಗಿ ನನ್ಗೆ ಒಬ್ಬನೇ ಗೊತ್ತು ಅಂತ ಸಿಗ್ನೇಚರ್ ಮಾಡಿಸ್ಕೊಂಡು ಹೋದ್ರೆ ಚೆಕ್ ಪಾಸ್ ಆಗುತ್ತಾ? ಆಗಲ್ಲ. ಇನ್ನೊಬ್ಬರು ಬೇಕೇ ಬೇಕಲ್ಲ. ಹಾಗೆ ಶ್ರಾದ್ದ ಮಾಡುವ ಕಾಲಕ್ಕೆ ಪಿತೃಗಳ ಚಿಂತನೆಯೇ ನಮ್ಮಲ್ಲಿ ಲೋಪ ಆಗುತ್ತೆ. ಅದನ್ನ ನಾವು ಸರಿಪಡಿಸಬೇಕೇನು ಅಂತ ನಾನು ನನ್ನ ಮನಸ್ಸಲ್ಲಿ ಭಾವನೆ. ಯಾಕಂದ್ರೆ ಬರುವ ಪಿತೃಗಣಗಳ ಕಲ್ಪನೆಯೇ ನಮಗಿರಲ್ಲ. ಆ ಕಲ್ಪನೆ ಈ ಶ್ರಾದ್ದ ಪ್ರಕ್ರಿಯೆ ಒಂದು ಹರಿವಂಶದಲ್ಲಿ ಬರತಕ್ಕಂತಹ ಇದು ಕೊಡತಾ ಇದೆ. ನಾನು ಯಾಕೆ, ನನ್ನ ಉದ್ದೇಶ ಯಾರನ್ನ ಟೀಕೆ ಮಾಡುವ ಉದ್ದೇಶ ಇಲ್ಲ, ಎಲ್ಲಿ ಲೋಪ ಇದೆ ಅದನ್ನ ಸರಿಪಡಿಸಿಕೋಬೇಕು ಅಂತ ತಾತ್ಪರ್ಯ ಅಷ್ಟೇ. ಅಲ್ಲ, ನಮ್ಮಲ್ಲಿ ಗೊತ್ತಿಲ್ಲ, ಸಂಪ್ರದಾಯ ಇಲ್ಲಲ್ಲ. ನಮ್ಮ ಋಷಿಮುನಿಗಳಿಗೆ ಇಲ್ಲಿ ಹಾಕಿದ್ದಾರೆ, ಅವ್ರಿಗೆ ಗೊತ್ತಿಲ್ವ? ಅವ್ರಿಗೆ ಗೊತ್ತಿರುತ್ತಲ್ಲ, ಹಾಗಾದ್ರೆ ಬಂದಿಲ್ಲ ಅಂದ್ರೆ ಅವರು ಅದನ್ನ ತಗೊಂಡಿಲ್ಲ ಅಂತ ನಿರ್ಣಯ ಮಾಡುತ್ತೀವಿ ಅಂತ ಹೋದ್ರೆ ಅದು ಇದ್ದಿರುತ್ತೆ, ಎಲ್ಲೋ ಬಿಟ್ಟು ಹೋಗಿರುತ್ತೆ, ಎಲ್ಲೋ ಬಿಟ್ಟು ಹೋಗಿರುತ್ತೆ. ಹೇಗೆ ಹಾಗೆ ಬಿಡ್ಲಿಕ್ಕೆ ಸಾಧ್ಯನಾ? ಶ್ರಾದ್ದ ಪ್ರಕ್ರಿಯೆ ಹಿರಿಯರು ಹಾಕೊಂಡು ಬಂದಿದ್ರೆ ಮಧ್ಯೆ ಎಲ್ಲಾದರೂ ಲೋಪ ಆಗ್ಲಿಕ್ಕಾಗುತ್ತಾ ಅಂದ್ರೆ ದೃಷ್ಟ ಅಂತ ದಕ್ಷಿಣ ಕೆನರದ್ದು. ದಕ್ಷಿಣ ಕೆನರ ಅಂದ್ರೆ ನಾರ್ಥ್ ಕನ್ನಡ, ಎಲ್ಲಿ ಶಿರಸಿ ಆ ಪ್ರಾಂತ, ಇನ್ನು ಶಿವಮೊಗ್ಗ ಆಶೂರ ಆಚೆಗೆ ಹೋದ ತೀರ್ಥಹಳ್ಳಿ ಆ ಪ್ರಾಂತದಲ್ಲಿ ಕೆಲವರು ಇದ್ದಾರೆ ಅಂತಾರೆ. ನನಗೆ ಗೊತ್ತಾಯ್ತು, ಮೊನ್ನೆ ಗೊತ್ತಾಯ್ತು ನನಗೆ. ಅವ್ರು ಹೇಳ್ತಾರೆ ಈಗಲೂ ನಾವು ಪಿಂಡ ಪ್ರದಾನ ಮಾಡಲ್ಲ, ಈಗಲೂ ನಾವು ಪಿಂಡ ಪ್ರದಾನ ಮಾಡಲ್ಲ, ಬರೇ ಬ್ರಾಹ್ಮಣ ಭೋಜನ ಮಾಡಿಸಿ ತರ್ಪಣೆ ಕೊಡ್ತಾರಷ್ಟೇ ಹೊರತು ಪಿಂಡ ಪ್ರದಾನದ ಸಮಸ್ಯೆ ಇಲ್ಲ. ಯಾಕೆ? ಸಂಪ್ರದಾಯ ಇಲ್ಲ. ಇದೇ ಮಾತು, ಸಂಪ್ರದಾಯ ಇಲ್ಲ. ಅವರು ಅದೇ ವಾದ. ಇಲ್ಲಿ ಋಷಿಮುನಿಗಳೇ ಅಷ್ಟು ಗೊತ್ತಿಲ್ವಾ ಪಿಂಡ ಪ್ರದಾನ ಮಾಡಬೇಕು ಅಂತ? ನಿಮ್ಮ ಕಡೆ ಋಷಿಮುನಿಗಳೆಲ್ಲ ಪಿಂಡ ಪ್ರದಾನಕ್ಕೆ ಒತ್ತು ಕೊಟ್ಟಿದ್ರು, ನಮ್ಮ ಕಡೆ ಕೊಡಲಿಲ್ಲ. ಒಂದು ವೇಳೆ ಕೊಟ್ಟು ಪಿಂಡ ಪ್ರದಾನ ಚಾಲ್ತಿಯಲ್ಲಿ ಇದ್ದಿದ್ದಿದ್ರೆ ಮಧ್ಯದಲ್ಲಿ ಹೇಗೆ ಬಿಟ್ಟು ಹೋಗುತ್ತೆ? ಬಿಡಲ್ಲ. ಆದ್ದರಿಂದ ಇಲ್ಲಿ ಬರಲಿಲ್ಲ. ಆದ್ದರಿಂದ ಇದು ನಮ್ಮ ಋಷಿಮುನಿಗಳು ಹಾಕಿಕೊಟ್ಟ ಸಂಪ್ರದಾಯ ಅಂತ ಆ ಮಾಡಿಸುವವರು ಮಾಡುವ. ಅದೇನೇ ಇಲ್ಲ, ಆ ಬ್ರಾಹ್ಮಣರಲ್ಲಿ ಬಂತೋ ಇಲ್ಲೋ. ಪಿಂಡ ಪ್ರದಾನ ಎಲ್ಲರಿಗೂ ಅವಶ್ಯ. ಶೂದ್ರಾದಿಗಳಿಗೆ ವಿಧಾನ ಮಾಡಿದ್ದಾರೆ, ಶೂದ್ರಾದಿಗಳಿಗೆ ಪಿಂಡ ಪ್ರದಾನ ಇದೆ. ಅಂತಹ ಕಾಲಕ್ಕೆ ಶೂದ್ರ ಕಮಲಾಕರ ಹೊಂದಿದೆ, ಅದರಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅದು ಯಾಕೆ ಹೇಳಿದು? ಅದು ಅವರಿಗೆ ಯಾರೇ ವರ್ಗ ಆಗಲಿ ಮಧ್ಯೆ ಸರಿದು ಹೋಗಿದೆ. ಯಾರೋ ಸ್ವಂತ ಬುದ್ಧಿ ಪ್ರಯೋಗ ಮಾಡಿ ತೆಗೆದುಬಿಟ್ರು, ಅದಕ್ಕೆ ಸಂಪ್ರದಾಯ ಅಂತ ಪ್ರಿಂಟ್ ಹಾಕಿ ಹಾಕ್ತಾ ಇದೆ. ಈ ತರ ನಮ್ಮಲ್ಲಿ ಬಹಳ ಬಂದಿದೆ. ಹಾಗೆ ತುಂಬಾ ಬಂದಿದೆ, ತುಂಬಾ 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 ಬಂದ್ಬಿಟ್ಟಿದೆ. ಅದಕ್ಕೆ ಸಂಪ್ರದಾಯ ಹೆಸರು ಬಂದ್ಬಿಡುತ್ತದೆ. ಆ ರೀತಿಯಾಗಿ ಹೇಗೆ ಅಪ್ಪ ಮನೆಯಲ್ಲಿ ಬೆಕ್ಕಿದ್ರೆ ತುಂಬಾ ಓಡಾಡ್ತಾ ಇದ್ರೆ ಶ್ರಾದ್ದ ಕಡ್ಡಿ ಆಗಬಾರದು ಅಂತ ಆ ಬೆಕ್ಕನ್ನು ಹಿಡಿದು ಬುಟ್ಟಿ ಹಾಕಿ ಅದರ ಮೇಲೆ ಶ್ರಾದ್ದ ಮಾಡ್ತಾ ಇಲ್ಲ, ಮಗನ ಇದ್ದ. ಅಪ್ಪ ಸತ್ತ ಮೇಲೆ ಬ್ರಾಹ್ಮಣ ಬಂದು ಕೊಳ್ಳೆ, ಏನಪ್ಪ ತಡ ಅಂದ್ರೆ ಇಲ್ಲ ಬೆಕ್ಕು ಬೇಕು, ಶ್ರಾದ್ದ ಬೆಕ್ಕೆ ಆತೆ. ಇಲ್ಲ, ನಮ್ಮಪ್ಪ ಬೆಕ್ಕನ್ನ ಹಿಡಿದು ಅದರ ಮೇಲೆ ಬುಟ್ಟಿ ಹಾಕಿ ಆ ಮನಾಗಿತ್ತು, ಅದರ ಮೇಲೆ ವ್ಯಾಮೋಹ ಬಿಟ್ಕೊಳ್ಳಾರ, ಅದಕ್ಕೆ ಶ್ರಾದ್ದದ ಕಾಲಕ್ಕೆ ಗಲಾಟೆ ಮಾಡಬಾರ್ದು ಬುಟ್ಟಿ ಹಾಕ್ತಿದ್ದ. ಮಗನಿಗೆ ಅದನ್ನ ಏನ ಹೇಳ್ಕೊಟ್ಟಿಲ್ಲ ಅಪ್ಪ, ಅದು ಮುಚ್ಚಾ ಇದೆ, ಹೋಗ್ತಾ ಇದ್ದ, ನೋಡ್ತಾ ಇದ್ದ. ಇದು ಸಂಪ್ರದಾಯ ಅಂತ ಹೇಳ್ಕೊಂಡ, ಇಲ್ಲದ ಬೆಕ್ಕು ಹುಡುಕಿ ಅವ ತಂದು ಬುಟ್ಟಿಯಲ್ಲಿ ಮುಚ್ಚಿ ಹೋದ್ರೆ ಆಗಲ್ಲ ಶ್ರಾದ್ದ. ಜೋಕ್ಲಿಕ್ಕೆ ಹೇಳ್ತಾ ಇಲ್ಲ, ಸ್ವಚ್ಛವಾದ ವಿಚಾರ. ಹೌದಾ ಅಲ್ಲ ಅಂದ್ರೆ ಸ್ವಚ್ಛವಾದ ವಿಚಾರ ನೋಡಿ. ಇನ್ನೊಂದು ವಿಚಾರ ಇದೆ, ಯಾವುದು ಅಂದ್ರೆ ಈ ಕಾಕಪಿಂಡ ಅಂತ ಮಾಡ್ತಾರೆ ಪಿತೃಗಳಿಗೆ. ಕೊನೆಗೆ ಎಲ್ಲಿ 11 ದಿವಸ ಮಾಡ್ತಾರಲ್ಲ ಕಾಕಪಿಂಡ ಅಂತ ಮಾಡ್ತಾರೆ. ಇಲ್ಲಿ ಕಾಕಪಿಂಡ ಮಾಡಿದ ಕಾಲಕ್ಕೆ ಇನ್ನೇನು ಮಾಮೂಲಾಗೆ ಉಚ್ಚಿಷ್ಟ ಪಿಂಡ ಅಂತ ಮಾಡಿದ ಕಾಲಕ್ಕೆ ಹೊರಗಿಡ್ತೀವಿ ಕಾಗ, ನಾನು ಕಾಯಲ್ಲ, ತಿಂದ ತಿಂದೆ ಬಿಟ್ಟ ಬಿಡಿದ್ದು ಹೋಗ್ತಾರೆ. ಯಾರು ಕಾಯ್ತೀರಾ? ಇಡೋದೇ ಇಲ್ಲ ಅದನ್ನ, ಎಲ್ಲ ಹಾಕಿ ಹಾಕೇ ಬಿಡ್ತೀವಿ. ಯಾಕಂದ್ರೆ ಮತ್ತ ಪಕ್ಕ ಮನೆಯಲ್ಲಿ ಬಿಟ್ರೆ ಅವ್ರು ಬಂತು ಕಂಪ್ಲೇಂಟ್ ಕೊಡ್ತಾರೆ. ಗೋಡೆ ಮೇಲೆ ಇಡಬೇಕು, ಅದನ್ನ ಹಿಡಬೇಕು. ಆ ಕಾಗೆ ತಿಂದು ಪಕ್ಕ ಮನೆ ಹಾಕ್ಬಿಟ್ರೆ ಅವ್ರು ಏನು ನಮ್ಮ ಪ್ರಯೋಗ ಮಾಡಿದ್ದಾರೆ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟು ಕಷ್ಟ ಆಗುತ್ತೆ. ಅದಕ್ಕೆ ತಗೊಂಡು ಹೋಗಿ ನದಿಯಲ್ಲೋ ಎಲ್ಲ ಹಾಕ್ಬಿಡ್ತಾರೆ, ಭೂಮಿ ಎಲ್ಲ ಹಾಕ್ಬಿಡ್ತಾರೆ ಅದನ್ನ. ಸರಿ, ಇಲ್ಲಿ ಆದರೆ ಆ ಕಾಕಪಿಂಡ ಮಾಡಿದಾಗ ಚೆನ್ನಾಗಿ ಚಾಲ್ತಿಲಿದೆ ನೋಡಿ. ಇಟ್ಟಾಗ ಸಾಮಾನ್ಯ ಹೇಳೋದು, ನಿಮ್ಮಪ್ಪ ಬಂದು ಕಾಗೆ ರೂಪದಿಂದ ತಿಂದು ಹೋಗ್ತಾರೆ ಅಂತ. ನಿಮ್ಮಪ್ಪನೇ ಕಾಗೆ ರೂಪದಿಂದ ಬಂದು ತಿಂದು ಹೋಗ್ತಾರೆ ಅಂತಲೇ ಬಹಳ ಕಡೆ ಚಾಲ್ತಿಲಿದೆ. ಗೊತ್ತಿಲ್ಲದವರು, ಗೊತ್ತಿದ್ದವರು ಹಾಗೆ ಹೇಳಲ್ಲ, ಗೊತ್ತಿಲ್ಲದವರು ಏನ್ ಹೇಳ್ತಾರೆ, ಅಯ್ಯೋ ನಿಮ್ಮಪ್ಪನೇ ಬರ್ತಾರಪ್ಪ ತಿಂದು ಹೋಗ್ತಾರೆ. ಇವರ ಹತ್ತಿದ್ದು ಕಾಯ್ತಾ ಇರ್ತಾರೆ, ಕಾಗೆ ಬರುವುದೇ ಇಲ್ಲ. ಬಹಳ ಕಡೆ ನೋಡಿದ್ದೆ ನಾನು, ಇವರೇ ಕಾ ಕಾ ಅಂತ ಉದುರ್ತಾ ಇರ್ತಾರೆ, ಆ ಕಾಗೆನ ಕರೀಲಿಕ್ಕೆ ಅದು ಬರೋದೇ ಇಲ್ಲ. ಸರಿ, ದೂರ ಸರ್ಕೊಳ್ಳಿ, ದೂರ ಹೋದ್ರೂ ಬರಲ್ಲ, ಅದು ಯಾಕೆ ಬರಲ್ಲ? ಅಲ್ಲ ಅಲ್ಲ ಹೇಳ್ತಾರೆ, ನೋಡಪ್ಪ ನಿಮ್ಮಪ್ಪನಿಗೇನೋ ಮನಸ್ಸಲ್ಲಿ ಬಯಕೆ ಇದ್ದಾಗಿದೆ, ಆ ಬಯಕೆ ಪೂರ್ಣ ಮಾಡ್ತೇನೆ ಅಂತ ಹೇಳಿಕೋ. ಹೇಳಿದ್ರೆ ಕಾಕ ಬಂದು ಮುಟ್ಟು. ಸರಿ ಆಚಾರ, ಸರಿಯಾ? ಅವರಿಗೆಲ್ಲ ಚೆನ್ನಾಗಿ ಪರಿಚಯ ಇದೆ ಅಲ್ಲ ಹೇಳಿದ್ರೆ ಅದು. ಆದ್ಮೇಲೆ ಇವ್ರು ಹೇಳಿ ಕೇಳಿಕೊಂಡೆ ಆಗತ್ತೆ ನೋಡಿ, ಕೇಳಿಕೊಂಡು ದೂರದಿಂದ ಕೇಳಿಕೊಂಡು ಕೂಡಲೇ ಕಾಲು ಬಂದು ಮುಟ್ಟತ್ತೆ. ಖುಷಿಯ ಖುಷಿ ನಮ್ಮಪ್ಪ ತಿಂದ ಅಂತ ಹೇಳಿ. ಅದಕ್ಕೆ ಒಬ್ಬ ಯಾರು ತೆಲುಗಿನಲ್ಲಿ ವೇಮನ ಅಂತ, ಅವನೊಂದು 100 ಪದ್ಯಗಳು ಬರೀತಾನೆ, ಯೋಗಿ ಅಂತ ಅವನ ಕರೀತಾರೆ, ಯೋಗಿ ವೇಮನ. ಯೋಗಿ ಓದೋದು ಗೊತ್ತಿಲ್ಲ, ಅವರು ಕರೀತಾರೆ 100 ಶತಕ ಅಂತ ಬರೀತಾನೆ. ಅದರಲ್ಲಿ ಬರೀತಾನೆ, ರಾಜ ತೆಲುಗು ಬರುತ್ತೆ ಅಂತ ಕಾಣುತ್ತೆ ನಿಮಗೆಲ್ಲ ಚೂರು ಚೂರು ಅಂದ್ರೆ ಬೈದೇ ಗೊತ್ತಾಗುತ್ತಲ್ಲ. ಮಾತಾಡಿದ್ರೆ ಅರ್ಥ ಆಗುತ್ತೆ, ಇಲ್ಲೇ ಗೊತ್ತಾಗುತ್ತೆ. ಸಾಮಾನ್ಯ ಬಡಭಾಗದವರು ಇಲ್ಲವರೆಲ್ಲ ತೆಲುಗು ಎಲ್ಲ ಪರಿಚಯ ಇರುತ್ತೆ. ಅವನು ಬೈತಾನೆ, ಪಿಂಡ ಮುಂಜೇಸಿ ಪಿಂಡ ಮಾಡಿ ಕಾಕುಲಕ್ಕು ಗದ್ದಲಕ್ಕೂ ಪೆಟ್ಟು ಗಾಡ್ದಲಾರ, ಕಾವೆಗಳಿಗೆ ಹದ್ದುಗಳಿಗೆ ಇರುವ ಕತ್ತೆಗಳ್ರ ಹೇ ಹೇಗೆ ಕರಿತಾನಿವ ಅಂದ್ರೆ ಪಿಂಡ ಮುಂದಿರುವ ಆಕೆ ಪಿತರುಗೆಟ್ಲಾಯರ ಅಂತ ಕ್ವಶನ್ ಹಾಕ್ತಾನೆ ಲಾಜಿಕ್. ಪಿಂಡಕ್ಕಿಂತ ಕಾಗಿ ನಿಮ್ಮಪ್ಪ ಹೇಗಾದ, ಹೌದೋ ಅಲ್ವೋ? ಆ ಕ್ವಶನ್ ಅವತ್ತ ಆಟ ಹಾಕಿದ್ದ, ಈಗ ನಮ್ಮ ಹುಡುಗರೆಲ್ಲರ ಹಾಕ್ತಾ ಇದ್ದಾರೆ. ಎಲ್ಲ ಹುಡುಗರು ಎಲ್ಲರೂ ಚೆನ್ನಾಗಿ ಓದಿಕೊಂಡವರೇ. ಈ ಶ್ರಾದ್ದ ಪ್ರಕ್ರಿಯೆ ನೋಡಿದಾಗ ಅವರು ಹಾಕುವ ಪ್ರಶ್ನೆಗಳಿಗೆಲ್ಲ ಉತ್ತರ ಇಲ್ಲದೆ ನಮ್ಮವರು ಮಾಡಿಕೊಂಡು ಬಂದ್ರು, ನಾವು ಮಾಡ್ತಾ ಇದ್ದೇವೆ ಅಂತ ಒಂದು ಖಡ್ಗ ಇಟ್ಟು ಹೋಗ್ತಾ ಇತ್ತು. ಆ ಪ್ರಶ್ನೆ ಮಾಡಿದ, ಆ ಪಿಂಡ ಮುಂದಿನೂ ಆಕೆ ಪಿತರುಗೆಟ್ಲಾಯರ ಅಂದ್ರೆ ಅವನ ಆ ಶಬ್ದ ಪ್ರಯೋಗ ಮಾಡಬೇಕಾದ್ರೆ ಅಪ್ಪನೇ ಕಾಗಿ ಆಗಿ ಬಂದಿಂತಾನೆ ಅಂತ ಹೇಳಿದ ಅಂದ್ರೆ ಹೇಳಿದ್ರೆ ಅದ್ಯಾ ಬರುತ್ತೆ, ಅವನೇ ಬರಿದ್ದಾನೆ, ಇಡೀ ಸಮಾಜದಲ್ಲಿ ಚಾಲ್ತಿ ಇರುತ್ತದು. ಅದಕ್ಕೆ ಉತ್ತರ ಏನು ಅಂತ ಹೇಳ್ತಾರೆ, ತಪ್ಪು ತಿಳುವಳಿಕೆ. ಅಪ್ಪ ಕಾಗೆಯಾಗಿ ಬಂದು ತಿಂದೇ ಇಲ್ಲ ಅಲ್ಲಿ, ಮತ್ತೇನಾಯಿತು? ಆ ಕಾಕ ಪಿಂಡ ಅಂತ, ಈ ಕಾಗೆಗಾದ್ರೂ ಪಿಂಡ ಯಾಕಿಡಬೇಕು ನಾವು? ಅಪ್ಪ ಬಂದಿಲ್ಲಪ್ಪ ಕಾಗೆ ರೂಪದಿಂದ, ಈ ಕಾಗೆದ ಕಾಕ ಪಿಂಡ ಅಂತ ಯಾಕೆ ಮಾಡುತ್ತಾರೆ ಅಂತ ಹೇಳಿದರೆ, ಈ ಕಾಗೆ ಬಂದು ತಿನ್ನಬೇಕಲ್ಲ, ಯಮಧರ್ಮರಾಜರ ದೂತರಿರುತ್ತಾರೆ, ಕಾಗೆಯ ರೂಪದಲ್ಲಿ ಇರ್ತಾರವರು, ಅವರು ಈ ಕಾಗೆಯಲ್ಲಿ ಪ್ರವೇಶ ಮಾಡಿ ಬಂದು ಆ ಬಲಿಯನ್ನು ಸ್ವೀಕಾರ ಮಾಡಿ ಹೋಗ್ತಾರೆ. ಅನ್ನ ಈ ಕಾಗೆಗೆ, ಅವರಿಗೆ ಬೇಕಾದ ಅವರಿಗೆ, ಅದು ಸಿಕ್ಕವರು ಹೊರಟು ಹೋಗ್ತಾರೆ. ಇದು ಸರಿಯಾದ್ದು, ಯಾಕಂದ್ರೆ ಆ ಹೆಣವನ್ನ ತಗೊಂಡು ಹೋಗೋ ಕಾಲಕ್ಕೆ ಈ ಮಧ್ಯೆ ಒಂದು ಕಡೆ ಹೆಣವನ್ನು ನಿಲ್ಲಿಸಿ ಇವಾಗ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಡುತ್ತೆ. ಎಲ್ಲಿ ಮನೆಯಿಂದ ಅವನು ಗಾಡಿ ಆನ್ ಮಾಡಿದ್ರೆ ಅಲ್ಲಿಗೆ ಹೋಗ್ಬಿಡುತ್ತೆ. ಮಧ್ಯೆ ಎಲ್ಲಾದ್ರೂ ಆ ವೈಕುಂಠರಥದಿಂದ ಇಳಿಸಿ ಕಡಗಿಳಿಸಿ ಏನು ಮಾಡ್ತಾರ? ಯಾರು ಮಾಡಲ್ಲ, ಉದ್ದಾನೆ ರೋಡಲ್ಲೆಲ್ಲ ಹೊಡೆದು ಬಿಡ್ತಾರೆ. ನಮ್ ಕಡೆ ಹಾಗಲ್ಲ, ಎಲ್ಲ ಕಡೆ ಏನ್ ಮಾಡ್ಬೇಕು ಅಂದ್ರೆ ಎಲ್ಲ ಕೈಯಿಂದ ಹಿಡ್ಕೊಂಡು ಹೋಗ್ತಾರಲ್ಲ, ಹೋಗುವ ಕಾಲಕ್ಕೆ ಮಧ್ಯದಲ್ಲಿ ನಿಲ್ಲಿಸಿ ಕಿವಿಯಲ್ಲಿ ಕೂಗಬೇಕಂತೆ. ಅಪ್ಪನ ಹೆಸರು ಯಾರು ಕೂಗಿ ನಾರಾಯಣ ಅಂತ ಕೂಗಬೇಕಂತೆ. ಒಂದು ವೇಳೆ ಪ್ರಾಣ ಏನಾದರೂ ಬಂದ್ರೆ, ಬದುಕಿದ್ರೆ, ಏನಾದ್ರಾದ್ರೆ ಅಂತ ಪ್ರಾಣ ಶೋಧನ ಅಂತ ಆಗ್ಲೂ ಮಾಡ್ತಾರೆ. ಮಾಡಿ ಆ ಪಕ್ಕದಲ್ಲೇ ಎರಡು ಕಾಗೆ ಕಾರಿನ ತರ ಇಂಟು ಮಾರ್ಕ್ ಹಾಕ್ತಾರೆ, ಹಾಕಿ ತರ್ಪಣ ಕೊಡಿಸ್ತಾರೆ. ಶ್ಯಾಮ ಶಬಲ ಅಂತ, ಇದು ನಾವು ನಿತ್ಯ ಬಲಿಹರಣ ಮಾಡುವ ಕಾಲಕ್ಕೆ ಶ್ಯಾಮಾಯ ಸ್ವಾಹ ಶಬಲಾಯ ಸ್ವಾಹ ಅಂತ ಕೊಡುತ್ತೇವೆ. ಅವರೇ ಹೆಣದ ಹಿಂದೆ ಬರ್ತಾರೆ, ಅಂದ್ರೆ ಆ ಜೀವನನ್ನ ಆ ಏನು ಪ್ರೇತಾಗ್ನಿಯಲ್ಲಿ ಸುಡುವ ಕಾಲಕ್ಕೆ ಆ ಪ್ರೇತ ಭೂಮಿಯಲ್ಲಿ ಮಿಕ್ಕ ಪ್ರೇತಗಳೆಲ್ಲ ಇನ್ನ ಸದ್ಗತಿ ಆಗದೆ ಇರುವಂಥದ್ದು ಇವನಿಗಾಗುವುದೆಲ್ಲ ಇವನನ್ನು ತಳ್ಳಿ ಅವು ತಗೊಂಡು ಹೋಗುತ್ತೆ. ಅದರಿಂದ ರಕ್ಷಣೆ ಮಾಡಲಿಕ್ಕೆ ಇವರಿಬ್ಬರು ಬರುತ್ತಾರೆ. ಅದಕ್ಕಾಗಿ ಕಾಕಪಿಂಡ ಏನು, ಈ 11 ದಿನಗಳ ಕಾಲ ಶ್ರಾದ್ದವನ್ನ ಚೆನ್ನಾಗಿ ಮಾಡಿಸಿ ನಮ್ಮಪ್ಪನಿಗೆ ಸಿಗುವಂತೆ ಮಾಡಿದ್ದೀರಿ ಅಂತ ಟೋಕನ್ ಆಫ್ ಗ್ರಾಟಿಟ್ಯೂಡ್. ಅದಕ್ಕಾಗಿ ಅವರಿಗೆ ಕಾಕಪಿಂಡ ಅಂತ ಕೊಡೋದು. ಅವರ ಕಾಕದಲ್ಲಿ ಸೇರಿ ಬರ್ತಾರೆ. ಈ ಕಾಗೆ ಬರಬೇಕಾದರೆ ನಾವಿದ್ರೆ ಬರಲ್ಲ, ಅಥವಾ ನಮ್ಮ ಕಣ್ಣಿಗೆ ಕಾಣಲ್ಲ ಹೋದವರು. ಈ ಪ್ರಾಣಿಗಳ ಕಣ್ಣಿಗೆ ಜೀವರು ಬಂದ ನರಕ ಯಮದೂತರು ಎಲ್ಲ ಕಾಣಿಸ್ತಾರೆ. ಯಾರಿಗೆ? ಆಕಳಿಗೆ, ಕಾಗೆಗೆ, ನಾಯಿ ಇವಕ್ಕೆಲ್ಲ ಕಾಣಿಸ್ತಾರೆ. ಅದಕ್ಕೆ ಆ ಕಾಗೆಗೆ ನಾವು ದೂರ ಇದ್ರೂ ಕೂಡ ಅಲ್ಲಿ ಈ ಸತ್ತಂತಹ ವ್ಯಕ್ತಿ ಆ ಪಿಂಡದ ಹತ್ರ ನಿಂತಿರ್ತಾರೆ. ಯಾಕದು ಅಂದ್ರೆ ಯಮಧರ್ಮರಾಜರ ಭಟರೇ ಬಿಟ್ಟುಬಿಡ್ತಾರಂತೆ, ಅದು ಪುರಾಣದಲ್ಲಿ ಬರುತ್ತೆ. ಏನದು, ಇವರೆಲ್ಲ ಕರ್ಮ ಮಾಡುವ ಕಾಲಕ್ಕೆ ಬಯಕೆ ಇದ್ರೆ, ಈ ಬಯಕೆಗಳು ಏನಿರುತ್ತೆ, ನಮ್ಮವ್ರು ನೋಡ್ಕೋಬೇಕು ಅವ್ರು ನೋಡ್ಕೋಬೇಕು, ತುಂಬಾ ಒದ್ದಾಡ್ತಾ ಇರ್ತಾರೆ ಜೀವ. ಅದಕ್ಕೆ ಆ ಯಮದೂತರ ಹತ್ರ ಕೇಳಿಕೊಳ್ತಾರಂತೆ. ಕೇಳಿಕೊಂಡು ನಾನು ಸ್ವಲ್ಪ ಇವ್ರಿಗೆ ಹೇಳಬೇಕು, ನನ್ನ ಮಾತು ಕೇಳಿಸಲ್ಲ ಅವರಿಗೆ, ಏನು ಮಾಡಲಿ ಏನು ಮಾಡಲಿ ಅಂದಾಗ ಅವರ ಕೈಯಲ್ಲೇ ಹೇಳ್ತಾರೆ, ಕೋತಿಯನ್ನ ಹಗ್ಗ ಹಾಕಿ ಹಿಡಿದಂತೆ ಹಿಡಿದಿರ್ತಾರಂತೆ ಅವರು. ಅಂತ ಜೀವ ಕೇಳಿಕೊಂಡ್ರೆ ದಯದಿಂದ, ಸರಿ ಆ ಕಾಕಪಿಂಡದ ಹತ್ರ ನೀನು ಹೋಗು ನಿಲ್ಲು, ನಿಂತರೆ ಕಾಗೆ ಬರಲ್ಲ, ಇದು ನಿನ್ನ ತಲೆಯಲ್ಲಿ ಏನೋ ಕೂತಿದೆ ಎಂಬ ಸೂಚನೆ ಅವರಿಗಾಗುತ್ತೆ. ಅಲ್ಲ, ಅದೇ ಗೊತ್ತಾಗುತ್ತೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಶಾಸ್ತ್ರದಲ್ಲಿ ಹೇಳಿದಂತೆ ನಾವು ಮಾಡುತ್ತಾ ಇದ್ದೇವೆ ಅಂತ ಬಿಡುತ್ತಾರೆ ಜೀವನನ್ನ. ಆ ಜೀವ ಕಾಕಪಿಂಡದ ಹತ್ರ ಬಂದು ನಿಲ್ತಾನೆ, ಏನು ಮಾತಾಡಲ್ಲ, ಅಂತ ಹೇಳ್ತಾನೆ. ಕಾಗೆ ಗೊತ್ತಾಗತ್ತೆ ಅದು ಬರಲ್ಲ. ಅದಕ್ಕೆ ಇದೆಲ್ಲ ಪುರಾಣದಲ್ಲಿ ಬಂದದ್ದು. ಪುರೋಹಿತರು ಏನ್ ಹೇಳ್ತಾರೆ, ನೋಡಪ್ಪ ನಿಮ್ಮಪ್ಪನಿಗೇನೋ ತಲೆಯಲ್ಲಿ ಇದ್ದಾಗಿದೆ ಕೇಳ್ಕೋ ಅಂತ ಕೇಳಿದ ಕೂಡಲೇ ಇವರು ಸರಿ ಅಪ್ಪ ಮಾಡ್ತೀನಿ ಅಂದ್ರೆ ತೃಪ್ತರಾಗಿ ಅವರು ಸರದರೆ ಕಾಗೆ ಬಂದು ಮುಟ್ಟುತ್ತೆ. ಇಷ್ಟು ನಡೆಯುವ ಪ್ರಕ್ರಿಯೆ. ಇಷ್ಟಿದ್ರೆ ನಿಮ್ಮಪ್ಪನೇ ಕಾಗೆಯಾಗಿ ಬಂದು ತಿಂತಾನೆ ಎಂಬುದಕ್ಕೂ ಇದಕ್ಕೂ ಎಲ್ಲಾದ್ರೂ ಸಂಬಂಧ ಇದೆಯಾ? ಇಂತಹ ತಪ್ಪು ಕಲ್ಪನೆಗಳು, ತಪ್ಪಾದ ತಿಳುವಳಿಕೆಗಳು ತುಂಬಾ ಕೂತಿವೆ. ಒಂದು ಶ್ರಾದ್ದ, ಒಂದು ಮದುವೆ, ಈ ಎರಡೂ ಮಾಡಿಸಬೇಕಂದ್ರೆ ಬಹಳ ಕಷ್ಟ. ಆಯಾ ಪ್ರಾಂತೀಯ ಸಂಪ್ರದಾಯಗಳು, ವಾದು ಇದು ಭೇದ ಎಲ್ಲಾ ಕೂತಿರುತ್ತೆ. ಎಲ್ಲದಕ್ಕೂ ನಮಸ್ಕಾರ, ಆಯಾ ಸಂಪ್ರದಾಯಗಳಿಗೆ ಅವರವರು ಮಾಡಿಸೋದಕ್ಕೆ ನಮಸ್ಕಾರ. ಈ ತಪ್ಪು ತಿಳುವಳಿಕೆಗಳೆಲ್ಲ ಸಂಪ್ರದಾಯದ ಮುಸುಗು ಹಾಕೊಂಡು ಬಂದು ಕೂತಿರುತ್ತೆ. ಅದನ್ನು ತೆಗೆಯೋದೇ ಬಹಳ ಕಷ್ಟ ಆಗುತ್ತೆ. ಹೇಳಲಿಕ್ಕೆ ಹೋದರೆ ಬೆಕ್ಕಿನ ಕುತ್ತಿಗೆಯಲ್ಲಿ ಗಂಟೆ ಕಟ್ಟಿದಂತೆ ಆಗುತ್ತೆ. ಆದರೆ ಸಾಮಾನ್ಯ ತಿಳುವಳಿಕೆ ಎಲ್ಲರಿಗೂ ಬರಲಿ ಎಂಬ ಉದ್ದೇಶದಿಂದ ಇಷ್ಟು ಹೇಳಿದೆ. ಒಟ್ಟಾರೆ ಶ್ರಾದ್ದ ಸರಿಯಾಗಿ ಮಾಡಬೇಕು ಅಂತ ಹೇಳಿದಾಗ ಇಷ್ಟು ಶ್ರಾದ್ದ ಮಾಡುತ್ತೇವಲ್ಲ ಗೊತ್ತಾಯಿತು. ಪಿತೃದೇವತೆಗಳು ಬರ್ತಾರೆ, ಅವರಲ್ಲಿ ವಸು ರುದ್ರ ಆದಿತ್ಯರ ಚಿಂತನೆ, ಅಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ಇಷ್ಟು ರೂಪಗಳ ಚಿಂತನೆ ಮಾಡಬೇಕು ಅಂತ ನಮಗೆ ಗೊತ್ತಾಯಿತು. ಅದರಲ್ಲಿ ಪಿತೃಗಳಲ್ಲಿ ಅನಿರುದ್ಧ ನಾರಾಯಣ, ಇಲ್ಲಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ಇಷ್ಟು. ಇಲ್ಲಿ ಈ ಚಿಂತನೆ ಮಾಡಬೇಕು ಅಂದಾಗ ಶ್ರಾದ್ದ ಮಾಡಬೇಕಾದ ರೀತಿ ಹೇಗೆ, ಮೇನ್ ಸ್ಟ್ರೀಮ್ ಏನು? ಅದರಲ್ಲಿ ಏನಿಲ್ಲದಿದ್ರೆ ಎಲ್ಲಾ ಮಾಡಿದ್ರೂ ಮಾಡದಂತೆ ಆಗ್ಬಿಡುತ್ತೆ ಅಂದ್ರೆ ಚಿಂತನೆ. ಏನು ಚಿಂತನೆ? ಹಾಕಿದ ಪದಾರ್ಥಗಳಲ್ಲಿ, ಮಾಡಿದ ಕರ್ಮದಲ್ಲಿ, ಮಂತ್ರದಲ್ಲಿ, ತಂತ್ರ ಆದಮೇಲೆ ಎಲ್ಲದರಲ್ಲೂ ಕೂಡ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಅಲ್ಲಿರುವ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡಬೇಕೆಂಬ ಎಚ್ಚರ ಪ್ರಧಾನ ಬೇಕು. ಹೇಗೆ ನೈವೇದ್ಯ ಕಾಲಕ್ಕೆ ಪದಾರ್ಥದಲ್ಲಿರುವ ಭಗವದ್ ರೂಪ, ಪ್ರತಿಮಾದಲ್ಲಿರುವ ಭಗವದ್ ರೂಪ, ಹೃದಯದಲ್ಲಿರುವ ಭಗವದ್ ರೂಪ ಐಕ್ಯ ಚಿಂತನೆ ಮಾಡುತ್ತೀವೋ ಇಲ್ಲೂ ಹಾಗೆ. ಎಲ್ಲೂ ಪ್ರತಿಯೊಂದು ಕಡೆ ಹಾಗೆ. ಶ್ರಾದ್ದ ಆಗಲಿ ಯಾವುದೇ ಆಗಲಿ, ಈ ಒಂದು ಚಿಂತನೆ ಇಲ್ಲದಿದ್ದರೆ ಅದು ಚೂರೇ ಪುಣ್ಯ ಕೊಟ್ಟು ಹೋಗುತ್ತೆ. ಈ ಚಿಂತನೆಯಿಂದ ಮಾಡಿದರೆ ಪಿತೃಗಳಿಗೆ ಅಕ್ಷಯ ಫಲ ಬರುತ್ತೆ ಅಂತ ಈ ವರ್ಗವನ್ನು ಹೇಳಿ ಇಷ್ಟುವರೆಗೆ ಅಲ್ಲಿ ಆವಾಹನೆ ಮಾಡುವ ಬ್ರಾಹ್ಮಣರು ತಿಳಿದು ಆವಾಹನೆ ಮಾಡಲೇಬೇಕಾದ ಸುಕಾಲ ನಾಮಕ ಪಿತೃದೇವತೆಗಳ ಕುರಿತು ತಿಳಿಸಿಕೊಟ್ಟು, ಇನ್ನ ತುಂಬಾ ಇದೆ ಹೇಳಿಲ್ಲ, ಅದು ಮತ್ತು ಬರೋ ಸಲ ಸೇರಿದಾಗ ಆ ಪಿತೃಗಳ ಏಳು ಗಣಗಳು ಹೇಗಿವೆ, ಅದರಲ್ಲಿ ಯಾರ್ಯಾರು ಹೇಗೆ ಬರ್ತಾರೆ ಅದನ್ನು ಕೂಡ ನೋಡೋಣ, ವಿಸ್ತಾರವಾಗಿ ನೋಡೋಣ. ಆ ಗಣಗಳು, ಆ ಚಿಂತನೆ, ಅವರೊಳಗೆ ವಸುರುದ್ರ ಆದಿತ್ಯರು ಅಂತ ಹೇಳಿದ್ದಾರೆ. ಆ ಅವರ ಚಿಂತನೆ ಎಲ್ಲ ನಮ್ಮ ದಾಸರಾಯರು ಈ ಪಿತೃಗಣ ವಿಚಾರ ಸಂಧಿಯಲ್ಲಿ ಅಥವಾ ಜೀವನ ಪ್ರಕ್ರಿಯಾ ಸಂಧಿಯಲ್ಲಿ ವಿಸ್ತಾರವಾಗಿ ಅವರು ಹೇಳುತ್ತಾರೆ. ಅದನ್ನು ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು.